ಅವನಿಂದ ಬಂದ್ರೆ ಗತಿಯನ್ನಾಗಬೇಕು. ಹೊರಗಿಂದ ಬಂದಿದ್ರೆ ಬರೀ ವೈರ್ ನೋಡಿದ್ರೆ ಗಾಬರಿ ಆಗ್ತೇವೆ. ಕೊರೆಂಟ್ ಎಲ್ಲ ಓಡಾಡಿ ಶುರು ಮಾಡಿದ್ರೆ ಮನುಷ್ಯ ಇದಾಗಿ ಹೋಗ್ಬಿಡ್ತಾ ಇದೆ. ಒಳಗಿಂದ ಫಂಕ್ಷನ್ ಮಾಡು, ಮತ್ತು ಒಳಗಿಂದ ಫಂಕ್ಷನ್ ಮಾಡೋದನ್ನು ಪದ ಕೇಳ್ತೇವಲ್ಲ, ಇವು ಅಂತಃಪ್ರವೇಶ. ಅದು ದೇವರ ಬಗ್ಗೆ ಸಾರ್ಥಕವಾದ ಮಾತು. ಕರೆಂಟ್ ಅರ್ಥ ಮಾಡಿಕೊಂಡವರಿಗೆ ಎಷ್ಟೋ ಸತ್ತೆ ಈ ಕನ್ಸೀಲ್ ಮಾಡಿಬಿಟ್ಟಿರ್ತಾರೆ, ವೈರಿಂಗ್ ಮಾಡಿ ಸ್ವಿಚ್ ಕಾಣುತ್ತೆ ಅದು ಕಾಣುತ್ತೆ, ಎಲ್ಲೋಗಿದೆ ಗೊತ್ತೇ ಆಗೋದಿಲ್ಲ, ಎಲ್ಲೋಗಿದೆ ಗೊತ್ತೇ ಆಗೋದಿಲ್ಲ. ಇದು ಆಲ್ಟ್ ಇದು. ಮೊದಲೆಲ್ಲ ವೈರಿಂಗ್ ಮಾಡಬೇಕಾದ್ರೆ ಎದ್ದು ಕಾಣಿಸ್ತಿತ್ತು ಪಾಪ, ಅದೇ ಒಂದು ಫ್ಯಾಷನ್. ಎಲ್ಲೆಲ್ಲಿ ಹೋಗಿದೆ ಅದು ಗಣ್ಣು ಪೂರ್ತಿ ಕಾಣೋದು, ಈಗೇನು ಕಾಣೋದಿಲ್ಲ. ಎಲ್ಲೋ ಸ್ವಿಚ್ಚು ಎಲ್ಲೋ ಬಲ್ಪು ಗೊತ್ತಿತ್ತಾಕ್ಷ ಕೆಲಸ ಮಾಡ್ತಾರೆ. ಎಷ್ಟು ಮ್ಯಾಜಿಕ್ ಇದು. ಇದು ಕನ್ಸೀಲ್ ಮಾಡಿ ತೋರಿಸೋ ಐಡಿಯಾ ಫಸ್ಟ್ ಹಾಕಿದ ಪರಮಾತ್ಮನೆ, ಪೂರ್ತಿ ಕನ್ಸೀಲ್ ಮಾಡಿದ್ದಾನೆ ಪರಮಾತ್ಮ. ಅಲ್ಲಿ ತಾನು ಇಲ್ಲಿ ನಾವು ಫಂಕ್ಷನ್ ಮಾಡ್ತಾನೆ. ಎಲ್ಲಿದ್ದು ಗೊತ್ತೇ ಆಗೋದಿಲ್ಲ. ಎಷ್ಟು ಮಟ್ಟಿಗೆ ಅಂದ್ರೆ ನಾವೇ ಮಾಡ್ತೇವೆ ತಿಳ್ಕೊಂಡಷ್ಟು ಮಟ್ಟಿ. ಸಣ್ಣ ಮಕ್ಕಳಿಗೆ ಕನೆಕ್ಟ್ ಮಾಡಿದ್ರೆ ಏನು ಅದೇ ಹೇಗೆ ತಿರುಗುತ್ತಾನು, ಏನು ನೋಡಿದ್ರೆ ಅದೇ ತಿರುಗುತ್ತೆ ನೋಡಿದ್ರ, ಎಷ್ಟು ಹುಚ್ಚುತ್ತಾನ. ಆದ್ರೆ ತಿರುಗಿಸಿ ಬೇರೆ ಇದೆ, ಉಳಿದವರು ಗೊತ್ತು. ಫ್ಯಾನು ವೈರ್ ಕಾಣ್ತಾನೆ ಇಲ್ಲ, ವೈರ್ ಇದೆ ನಮಗೆ ಕಣ್ಣಿಗೆ ಕಾಣದಾಗಿದೆ, ಇದು ಉತ್ತರ. ವೈರ್ ಇದೆ ನಮಗೆ ಕಣ್ಣಿಗೆ ಕಾಣದಾಗಿದೆ. ಮಕ್ಕಳಿಗೆ ವೈರ್ ಇಲ್ಲೇ ಇಲ್ಲ, ಅವರು ಉತ್ತರ. ವೈರ್ ಇಲ್ಲದವರೇ ಅಲೆಯ ಬಂದು ತಿರುಗುತ್ತಾಗಿ ಹೇಳೋಣಂತೆ. ಈಗ ಹೇಗೆ ಹೇಳು ಉತ್ತರ ಇಲ್ಲ, ಅದೇ ತಿರುಗುತ್ತೆ ನೋಡೋದಿಲ್ಲ. ಈಗ ನೋಡೋದಿಲ್ಲ ಅಲ್ಲ, ನೀನು ವೈರ್ ಕಾಣೋದಿಲ್ಲ ಅಷ್ಟೇ. ಅದಕ್ಕೆ ತನ್ನ ಮಹಿಮೆಯ ತೋರಗೊಡ ಜಗ ಕೇಳಿ. ದೇವರೆಲ್ಲವನ್ನೂ ಮಾಡ್ತಾನಂತೆ, ತಾನು ಮಾಡಿದ್ದೇನೆ ತೋರಿಸೋದಿಲ್ಲವಂತೆ. ಇದು ದೇವರ ವೈಶಿಷ್ಟ್ಯ. ನಮ್ಮ ವೈಶಿಷ್ಟ್ಯ ಹಾಗಲ್ಲ, ಏನು ಮಾಡದೆ ಮಾಡಿದ್ದೇವೆ ಅಂತ ತೋರಿಸ್ಕೊಳ್ಳೋದು ನಮ್ಮ ಪ್ರವೃತ್ತಿ. ದೇವರು ಮಾಡದೇನೆ ಮಾಡಿದ್ದೇವೆ ಅಂತ ತೋರಿಸ್ಕೋತಾರಂತೆ, ದೇವರು ಮಾಡಿ ಮಾಡಿಲ್ಲ ಅಂತ ತೋರಿಸ್ಕೋತಾನೆ. ತನ್ನ ಮಹಿಮೆಯ ತೋರಗೊಡ ಜಗ ಕೇಳಿ. ದೇವರು ಎಷ್ಟು ಮಟ್ಟಿಗೆ ನಿಮ್ಮ ಜೊತೆಗಿರ್ತಾನೆ ಅಂತ ಕೇಳಿದರೆ, ಜೊತೆಗಿದ್ದು ಯಾವಾಗಲೂ ಇದ್ದು 24 ತಾಸು ಇದ್ದು ಎಲ್ಲ ಕೆಲಸವನ್ನು ಮಾಡಿ ತಾನು ಇದ್ದೇನೋ ಇಲ್ಲವೋ ಅಂತ ಸುಳಿವು ಕೂಡ ಕೊಡೋದಿಲ್ಲಂತ ದೇವರು. ಅಂತ ದೇವರು ಅಂತ ತಿಳ್ಕೊತೇವಲ್ಲ, ಅದಕ್ಕೆ ಜ್ಞಾನ ಅಂತ ಕರೆದು. ಇಲ್ಲಿ ನೋಡಿದ, ಇದನ್ನು ನೋಡಿದ, ಅದನ್ನು ನೋಡಿದ, ಕೆಟ್ಟ ಹೋಗ್ತಾನೆ. ತಕ್ಷಣ ಎಲೆಕ್ಟ್ರಿಷಿಯನ್ ಕರೆದ, ಅವನೇನ್ ಮಾಡ್ತಾನಾಗ ಹುಡುಕ್ತಾನೆ ಈ ವೈರ್ ಎಲ್ಲಿಂದ ಬಂದಿದೆ ಹುಡುಕ್ತಾನೆ. ನಮಗೆ ಗೊತ್ತಾಗೋದಿಲ್ಲ, ಅವ್ರು ಹುಡುಕ್ತಾನೆ, ಕರೆಕ್ಟ್ ಆಗಿ ಹುಡುಕಿಬಿಟ್ಟು ಲೊಕೇಟ್ ಮಾಡ್ತಾನೆ. ನೋಡಿದ ತಕ್ಷಣ ನೋಡಿದ್ರ ನಮಗೆ ಆಶ್ಚರ್ಯ, ಹೇಗೆ ಸಿಕ್ತೀವಿ ಅವನಿಗೆ ಅವನು ಗೊತ್ತು. ಇಲ್ಲಿ ಬರ್ಬೇಕಾದ್ರೆ ಇಲ್ಲೆಲ್ಲಿ ಹೋಗೋದು, ಎಲ್ಲ ಹುಡುಕ್ತಾ ಹೋಗ್ತಾನೆ. ಈಗ ಬ್ರಹ್ಮಜ್ಞಾನ ಹುಡುಕ್ತಾರೆ, ರಾಯರಂತವ್ರು ದೇವ್ರು ಹುಡುಕ್ತಾ ಹೋಗ್ತಾರೆ. ಎಲ್ಲಿ ನೋಡಿದ್ದೀರಿ ರಂಗಯ್ಯನ, ಎಲ್ಲಿ ನೋಡಿದ್ದೀರಿ ಅಂತ ಹೇಳ್ತಾರಲ್ಲ, ಕನೆಕ್ಷನ್ ಎಲ್ಲಿದೆ ಇದು. ಆ ಕನೆಕ್ಷನ್ ಸಿಕ್ಕಷ್ಟ ಕೆಲಸ, ಆ ಹುಡುಕೋದು ನಮಗೆ ಸಾಧ್ಯವಾಗೋದಿಲ್ಲ, ಎಲೆಕ್ಟ್ರಿಷಿಯನ್ಗೆ ಸಾಧ್ಯ. ಅದೇ ರೀತಿಯಲ್ಲಿ ಇದೆಯಲ್ಲೂ ಟೆಸ್ಟ್ ಮಾಡಬೇಕಾದ್ರೆ ತನ್ನದೇ ಮೆಥಡ್ ಇದೆ ಅವರು. ಇವತ್ತು ರಾಯರಂಥ ಜ್ಞಾನಿಗಳು ಲೋಕಕ್ಕೆ ಮಾಡಿರ್ತಕ್ಕ ದೊಡ್ಡ ಉಪಕಾರ ಅಂದ್ರೆ, ಮೀರಿ ಕಾಣದೇ ಇದ್ದ ದೇವರನ್ನ ಇದ್ದೇ ಇದ್ದಾನೆ ಅಂತ ತೋರಿಸಿತ್ತು, ಮತ್ತೆ ಅದನ್ನ ದೇವರನ್ನ ಹಾಗೆ ಒಲಿಸಬೇಕು ಅಂತ ತಿಳಿಸಿಕೊಟ್ಟಿತ್ತು. ದೇವರೆಲ್ಲಾ ಕರ್ಮಗಳನ್ನು ಮಾಡುತ್ತಾನೆ, ನಮ್ಮೊಳಗೆ ನಿಂತು ಮಾಡಿಸ್ತಾನೆ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಮಾಡಿಸ್ತಾನೆ. ಆಚಾರ್ಯರು ಮಾತಾಡ್ತಾರೆ, ದೇವರು ನಮ್ಮಿಂದ ಏನೇನು ಕೆಲಸಗಳನ್ನು ಮಾಡಿಸ್ತಾನೆಯೋ ನಮ್ಮ ಒಳ್ಳೆಯದಕ್ಕೆ ಮಾಡಿಸ್ತಾನೆ. ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್, ನಮ್ಗೆ ಒಳ್ಳೆಯದಕ್ಕೆ ಮಾಡಿಸ್ತಾನೆ. ಇನ್ನೊಂದು ಪುಸ್ತಕ ಉತ್ತರ ಸಿಕ್ಕಿ, ದೇವರು ನಮ್ಮನ್ನು ಏನೇನು ಮಾಡಿ ಎಂಜಾಯ್ ಮಾಡ್ತಾ ಕೂತ್ ಬಿಡ್ತಾರಲ್ಲ, ನಮಗೆ ಗಿರಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ತಿನ್ನಾಟ ಅಂತಾರಲ್ಲ, ದೇವರು ಏನ್ರಿ ಎಂಚಂತ ಕಷ್ಟ ಕೊಡ್ತಾನೆ. ತಾನು ಮಾತ್ರ ಕ್ರೀಡೆಗೋಸುಗ ಎಂಜಾಯ್ ಮಾಡ್ತೇವೆ. ಏನು ಎಂಜಾಯ್ ಮಾಡೋದಿದು, ಒಂದು ಬಿದ್ದಂತ ಅಸಮಂಜ ಅಂತ ಇದ್ದಂತೆ ವೇನ ಇರ್ತಾನೆ, ಸಣ್ಣ ಮಕ್ಕಳ ನದಿಗೆ ಹಾಕೋದು, ಅವನು ರಾಜಕುಮಾರ, ಕಂಡ ಮಕ್ಕಳು ನದಿಗೆ ಹಾಕೋದು, ಇರುವೆಲ್ಲ ಒದ್ದಾಡಿ ಸಾಯ್ತಿದ್ರೆ ಚಪ್ಪಾಳೆ ಕಂಡಿದ್ದಂತೆ ಸಿಟ್ಟು ಬಂದ್ಬಿಡ್ತಾ ಅವನು ಕಂಡ್ರೆ. ದೇವರು ಹೀಗೆ ಮಾಡ್ತಾರೆ ಅಂತ ಆಯ್ತಲ್ಲ, ಅದಕ್ಕೆ ಹೇಳ್ತಾರೆ ಹಾಗೆ ಮಾಡೋದಿಲ್ಲ ದೇವರು. ದೇವರು ಏನು ಮಾಡಿದರೂ ಕೂಡ ಯಾತಕ್ಕೆ ಮಾಡ್ತಾನಂತೆ, ನಮ್ಮ ಕಲ್ಯಾಣಕ್ಕೋಸ್ಕರ ಮಾತ್ರ ಮಾಡ್ತಾನಂತೆ. ಇದು ನಮಗೆ ಅರ್ಥ ಆಗಬೇಕಷ್ಟೆ. ಆದದ್ದೆಲ್ಲ ಒಡಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಇದನ್ನು ತಿಳ್ಕೊಳ್ಳದೆ ಹೋದ್ರೆ ಭಗವದ್ಗೀತೆ ಅನ್ನೋದು ಬ್ರಹ್ಮಣಿ ಆದಾಯ ಕರ್ಮಾಣಿ ನಮ್ಮ ಶುಭಾರ್ಥಂ ಅಂತ ಆಚಾರ ಬರೀತಾರೆ. ನಮ್ಮ ಕಲ್ಯಾಣಕ್ಕೋಸ್ಕರ ನಮ್ಮ ಸ್ವರೂಪಕ್ಕೆ ತಕ್ಕಂತೆ ಪರಮಾತ್ಮ ತಾನು ನಿಂತು ತತ್ವಾಭಿಮಾನಿಗಳವರೆಗೆ ನಿಂತು ಕೆಲಸಗಳನ್ನು ಮಾಡಿಸ್ತಾನೆ. ಇದು ಪೂರ್ಣ ಅನುಸಂಧಾನದ ಕ್ರಮ. ಇದು ಬರೀ ದೇವರು ಮಾಡಿಸ್ತಾನೆ ಅಲ್ಲ, ದೇವರು ಹೇಗೆ ಮಾಡಿಸ್ತಾನೆ ಮತ್ತೆ ಯಾತಕ್ಕೆ ಮಾಡಿಸ್ತಾನೆ ಅಲ್ಲ, ನಮ್ಮ ಕಲ್ಯಾಣಕ್ಕೋಸ್ಕರ ಮಾಡಿಸ್ತಾನೆ. ಅದು ಆದದ್ದೆಲ್ಲ ಒಡಿತಾ ಆಯಿತು ಮೊದಲಾದ ಮಾತನ್ನು ಜ್ಞಾನಿಗಳು ಅನುಭವಿಸ್ತಾರೆ. ಅದನ್ನು ನಮಗೆ ಸಿಟ್ಟು ಬರುತ್ತೆ, ನಯಂದು ಒಳ್ಳೆ ಮಾಡಿದ್ದು ಹಾಳಾಗೋಯ್ತು, ಏನು ಒಳ್ಳೆ ಮಾಡಿಸಿದ ದೇವರು ಅಂತ ಕೇಳಿದೆ. ಅದಕ್ಕೆ ನಿಮ್ಗೆ ಅಲ್ಲೇ ಗೊತ್ತಾಗಿಲ್ಲ, ಸ್ವಲ್ಪ ಕಾಯ್ಬೇಕಷ್ಟೆ, ಸ್ವಲ್ಪ ಕಾಯ್ಬೇಕು. ಡಾಕ್ಟ್ರು ಔಷಧಿ ಕೊಡ್ ಉದ್ದೇಶ ಕೊಡ್ತಾರೆ, ಹೋದ್ ಕಿರಿಸ್ತಾರೆ. ಜನ ಹೇಳ್ತಾ ನೋಡೋದಕ್ಕೆ ಒಳ್ಳೇದಾಗಸ್ ಒಳ್ಳೇದಾಗಸ್ ಏನು ಒಳ್ಳೇದ್ರಿ, ಯಾವಾಟೆ ಚುಚ್ಚಿ ಬಿಟ್ಟಿದ್ದಾನೆ ಅಂತ ಕೇಳಿದರೆ, ಸ್ವಲ್ಪ ತಾಳಿ ಸ್ವಲ್ಪ ತಾಳು, ವಾರ ತಾಳು, ವಾಸಿ ಹೋ ಈ ಒಳ್ಳೇದಾಯ್ತು. ಆಗ ನೋವಾಯ್ತು ಪಾಪ, ಆಮೇಲೆ ನೋಡಿದ್ರೆ ವಾಸಿ ಆಯ್ತು. ದೇವರು ನಮ್ಗೆ ಏನು ಮಧ್ಯ ಮಧ್ಯ ನೋವುಂಟು ಮಾಡ್ತಾನಲ್ಲ, ಆ ನೋವು ನೋವು ಕೊಡ್ಲಿಕ್ಕಲ್ಲ, ನಮ್ಮ ನೋವನ್ನು ಹೋಗಲಾಡಿಸ್ಲಿಕ್ಕಷ್ಟೇ. ಎಂತ ಡಾಕ್ಟರ್ ತಲ್ಲೋ ಅಂತೋದ್ರೆ ಕೈ ನೋವು ಬೇರೆ ಮಾಡಿಬಿಟ್ಟ ಅಂದ್ರೆ ಏನ್ ಮಾಡ್ಬೇಕಾದ್ರೆ, ತಲ್ಲೋ ಅಂತೋದ್ರೆ ಕೈ ನೋವು ಬೇರೆ ಮಾಡಿಬಿಡೋದಾ, ಇದೇನಿದು ಅಲ್ಲ, ತನ್ನ ಹೋಗ್ಲಿಕ್ಕೆ ಅಂತಾನೆ ಮಾಡಿ, ತನ್ನ ಹೋಗ್ಲಿಕ್ಕೆ. ನಮ್ಗೆ ಅರ್ಥ ಆಗ್ಲಿ ಸ್ವಲ್ಪ ಟೈಮ್ ಬೇಕೆ, ಅರ್ಥ ಆಗ್ಲಿ ಟೈಮ್ ಬೇಕು ನಮಗೆ. ಎಷ್ಟೋ ಸರ್ತೆ ಒಳ್ಳೇದು ಒಳ್ಳೇದಂತ ಅರ್ಥ ಆಗುತ್ತೆ, ನಮ್ಮ ಜೀವನದ ದೊಡ್ಡ ಅನರ್ಥ ಏನು ಗೊತ್ತೇನು? ಒಳ್ಳೆಯದನ್ನ ಕೆಟ್ಟದನ್ನು ತಿಳ್ಕೊಂಡ್ಬಿಡ್ತೇನೆ, ಕೆಟ್ಟದನ್ನು ಒಳ್ಳೆಯದನ್ನು ತಿಳ್ಕೊಂಡ್ಬಿಡ್ತೇನೆ. ಆದರೆ ಭಗವಂತ ಹೇಳ್ತಾನೆ, ಕೆಲವೊಮ್ಮೆ ಒಳ್ಳೆಯದು ತಿಳ್ಕೊಂಡಿದ್ದು ಕೆಟ್ಟದಾಗಬಹುದು, ಕೆಟ್ಟದಕ್ಕೆ ಒಳ್ಳೇದು ಆಗಬಹುದು. ಈರುಳ್ಳಿ ಬೆಳ್ಳಿ ತಿಂತಿರ್ತಾನೆ, ಏನ್ ಖುಷಿಯೋ ಖುಷಿ, ಬಿಡದವ್ರನ್ನ ಏನ್ರಿ ಅವ್ರಿಗೆ ಯೋಗ ಇಲ್ಲ, ತಿನ್ನ ಯೋಗ ಇಲ್ಲ, ನಮಗಿರೋ ಯೋಗ ಅವ್ರಿಗೆ ಇಲ್ಲೇ ಇಲ್ಲ ತಿಳ್ಕೊಂಡಿರ್ತಾನೆ. ರೋಗ ಬಂದ ಗೊತ್ತಾಗುತ್ತೆ, ಓ ಅಂತ ಅನ್ಯಾಯ ಆಯ್ತಿದ್ರು ಅಂತ. ಇವತ್ತು ನಮ್ಮ ಸ್ಥಿತಿ ಹೇಗೆಂದ್ರೆ, ವೆಹಿಕಲ್ ಹೋಗ್ತಿದ್ದಾನೆ ಘಾಟ್ ಸೆಕ್ಷನ್ ಬೇರೆ, ಕಾರ್ ಟರ್ನ್ ಮಾಡ್ತಿದ್ದಾನೆ, ಖುಷಿಯೋ ಖುಷಿ ಅವನಿಗೆ, ಏನ್ ಎಂಜಾಯ್ ಮಾಡ್ತಿದ್ದಾನೆ ಅವನಿಗೆ ಗೊತ್ತು, ಬ್ರೇಕ್ ಇಲ್ಲ ಅಂತಾನೆ ಗೊತ್ತಿಲ್ಲ. ಇದು ಸಮಸ್ಯೆ, ಅದು ಹಾಗಲೇ ಪದ ಗೊತ್ತು ಹೊಡ್ಕ ಶುರು ಬರ್ತಾರೆ. ಏನ್ ಮಾಡ್ಬೇಕಾಗ ಆ ಟೈಮಿಗೆ ಆ ಮೊಮೆಂಟ್ಗೆ ಅನಿಸ್ತು, ಏನ್ ಎಂಜಾಯ್ ಮಾಡ್ತೇನೆ ಅಂತೇಳಿ. ಆದರೆ ಬ್ರೇಕ್ ಇಲ್ಲ ಕಷ್ಟ ಏನು ಮಾಡೋಕ್ಕಾಗೋದಿಲ್ಲ, ಎಷ್ಟು ಭಯ ಆಗಬಹುದಾಗ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸೋಲ್ತೇವೆ. ಇಲ್ಲದನ್ನ ಇದೆ ಅಂತ ತಿಳ್ಕೊಳ್ಳೋದು, ಇದನ್ನಿಲ್ಲ ಅಂತ ತಿಳ್ಕೊಳ್ಳೋದು, ನಮ್ಮ ಕಲ್ಪನೆ ಒಳ್ಳೇದು ಅಂತ ತಿಳ್ಕೊಂಡ್ರೆ ಅಲ್ಲ, ದೇವ್ರು ಒಳ್ಳೇದು ಮಾಡಬೇಕಾದ. ಎಷ್ಟೋ ಸತ್ತ ರೋಗ ಹೇಳ್ತಾರೆ, ಡಾಕ್ಟ್ರೆ ವಾಸಿ ಆಯ್ತು ಅಂತ ಬಿಡ್ತಾರೆ, ಡಾಕ್ಟ್ರ್ ಒಪ್ಪೋದಿಲ್ಲ, ಇಲ್ಲ ಇಲ್ಲ ನಾನು ಟೆಸ್ಟ್ ಮಾಡಿ ಹೇಳಬೇಕು ಅಂತ ಹೇಳ್ತಾರೆ. ಟೆಸ್ಟ್ ಮಾಡಿ ಹೇಳಬೇಕು. ಕೆಲವೊಂದು ರೋಗ ವಾಸಿಯಾದ ಕಾಣುತ್ತೆ, ಎರಡರಷ್ಟು ಮೂರಷ್ಟು ಬೇಗ ಮತ್ತೆ ಬಂದ್ಬಿಡುತ್ತೆ. ಆಮೇಲೆ ಹೇಳುತ್ತೆ, ಇಲ್ಲ ಪೂರ್ತಿ ಕ್ಯೂರ್ ಆಗಿಲ್ಲ ನಿಮಗೀಗ, ಇನ್ನೂ ಸ್ವಲ್ಪ ಸಾಗಬೇಕಾಗುತ್ತೆ ಅಂತ ಹೇಳಿ. ಇವನೇ ನನಸಿದೆ ವಾಸಿಯಾಗಿದೆ ಅಂತೇಳಿ, ಸ್ಟಿಲ್ ವಾಸಿಯಾಗಿಲ್ಲ, ಅದನ್ನು ಡಾಕ್ಟರ್ ಹೇಳ್ತಾರೆ. ನಾವು ಏನ್ ಸಾಲು ಆಯ್ತು ಇನ್ನೇನು ಬಿಡಿ, ಎಲ್ಲ ಮುಗಿಸ್ಬಿಡಿ ತಿಳ್ಕೊಂಡಿರ್ತಾರೆ, ಏನು ಮುಗಿಸಿಲ್ಲ ಅಂತ. ಶಾಸ್ತ್ರ ಉದ್ದ ಗೊತ್ತಾಗುತ್ತಷ್ಟೇ, ನಮಗೆ ಕೆಡಕಾಗಿದ್ದು ಒಳ್ಳೆಯದಕ್ಕೆ, ಒಳಿತಾಗಿದ್ದು ಕೆಡಕಿಗೆ. ಇದನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ತುಂಬಾ ಯೋಚನೆ ಮಾಡಬೇಕು. ಅದಕ್ಕೆ ಭೀಮಸೇನಾ ಮೊದಲಾದ ಅರ್ಥವಾದಾಗ ಅರ್ಜುನಿಗೆ ಅರ್ಥ ಆಗಲಿಲ್ಲ, ಧರ್ಮರಾಜನಿಗೆ ಅರ್ಥವಾಗಲಿಲ್ಲ, ಓ ಅಂತ ಗೋಳಾಡಿಬಿಡ್ತಾರೆ. ಅವನನ್ನು ಸತ್ತಾಗ ಎಷ್ಟಡ್ತಾರೆ ಅರ್ಜುನ, ಎಷ್ಟಡ್ತಾರೆ ಧರ್ಮರಾಜ, ಓ ಏನೋ ಆಯ್ತು ಇಷ್ಟ. ಹಾಗಲ್ಲೇ ಅಲ್ಲ, ಏನಾಗಿದೆ ನಿಮಗೀಗ, ಅವನನ್ನು ಸತ್ತ ಸುಮ್ಮನೆ ಸತ್ತ ಹೇಳಬೇಕಾಗಿತ್ತು. ಅವ್ನು ಹೇಗೆ ಸತ್ತಿದ್ದಾನೆ ಯೋಚನೆ ಮಾಡಿ, ಹೇಗೆ ಸತ್ತಿದ್ದಾನೆ, ಎಷ್ಟು ವೀರನ್ನು ಕೊಂದಿದ್ದಾನೆ, ಅಕ್ಷೋಣಿಗಟ್ಟ ಸೈನ್ಯ ಕೊಂದಿದ್ದಾನೆ. ಅಂಥವನು ಸತ್ರೆ ಬದುಕಿದ್ದು ಸಾರ್ಥಕ ಸತ್ತಿದ್ದ. ಯಾರೋ ಸತ್ರು ಅಂತ ಹೇಳಿದ್ರೆ ಎಷ್ಟು ವರ್ಷ ಆಗಿತ್ತು, 100 ವರ್ಷ ಆಗಿತ್ತು, ಏನೇನು ಮಾಡಿದ್ದವು, ಉಚ್ಚಾಬಟ್ಟೆ ಮಾಡಿಬಿಟ್ಟಿದ್ದಾರೆ ನನ್ನ. ಹೌದಾ, ಜ್ಞಾಪರು ಅಂತ ಹೇಳಿಬಿಡ್ತಾರೆ, ಜ್ಞಾಪರು. ಇನ್ನೊಬ್ನು ಸತ್ತ, ಏನೋ ಕಳ್ತ ಹಿಡ್ಕೊಂಡು ಹೋಗ್ಬಿಟ್ರು, ಕಳ್ತನ ಮಾಡಿ ಹಿಡ್ಕೊಂಡು ಹೋದ್ರು, ವಾದ್ರು ಸತ್ತೋದ ಪಾಪಿಷ್ಟ. ಹೀರಿಗ್ತಾ ಇದ್ಬೇಕಾ, ಒಂದೇ ಸಾವು. ಹಬ್ಬ ಎಂತ ಸಾವು ಅಂತ ಹೇಳೋಕ್ಕೂ ಬರುತ್ತೆ, ಹಬ್ಬ ಎಂತ ಕೆಟ್ಟ ಸಾವು ಅಂತ ಹೇಳೋಕ್ಕೂ ಬರುತ್ತೆ. ಅವರಿಗೊಂದವರು ಸಾವು ಎಂಥದ್ದು ಗೊತ್ತಾ ಧರ್ಮರಾಜ, ಅಂತ ಸಾವು ಸಾವಿರ ಕೆಟ್ಟದನ್ನು ಪುಣ್ಯ ಮಾಡಿರಬೇಕು ಅಂತ ಹೇಳಿದ್ದ. ಎಷ್ಟು ಜನ ಪುಣ್ಯ ಮಾಡಿರಬೇಕು. ಇವತ್ತು ಎಷ್ಟೋ ಜನ ಕಾರ್ಗಿಲ್ ಯುದ್ಧದಲ್ಲಿ ಸತ್ತಾಗ ಹಳ್ಳಿ ಹೆಂಗಸರು ಹಿಡಿದವರಿದ್ದಾರೆ, ನನ್ನ ಮಗನ ಸಾವು ನನ್ನ ನೆಮ್ಮದಿ ಕೊಟ್ಟಿದೆ ಅಂತ ಹಿಡಿದವರಿದ್ದಾರೆ. ಅಂತ ಆ ಹೆಂಗಸರ ಸ್ಥಿತಿ ಇಷ್ಟು ಒಳ್ಳೆ ಸುಸಂಸ್ಕೃತವಾಗಿರಬೇಕಾದ್ರೆ ಉನ್ನತ ಮಟ್ಟದ ವ್ಯಕ್ತಿಗೆ ಹೇಗಿರಬೇಕು? ನಾವು ಯೋಚನೆ ಮಾಡೋದಿಲ್ಲ ಅದನ್ನ. ಸಾವು ಅವಳು ಸಾಯಲಿಲ್ಲ ಅವನಗು ಅಲ್ಲ, ಸಾವಿನ ಹಿನ್ನೆಲೆಯಲ್ಲಿ ಸಂತೋಷ ಪಡೋದಿರುತ್ತೆ. ಆ ಬದುಕಿನ ಹಿನ್ನೆಲೆಯಲ್ಲಿ ದುರ್ಯೋಧನ ಅಂತ ಬದುಕಿದ್ರೆ ಅಯ್ಯೋ ಪಾಪಿಷ್ಟ ಇನ್ನೂ ಬದುಕಿದ್ದಾನಲ್ಲ ಅಂತ ಹೇಳ್ಬೇಕು ಅವನನ್ನ. ಅಭಿಮನ್ಯವನ ಸಾವು ಎಂಥ ಸಾವು ಧರ್ಮರಾಜ, ನಿನಗೆ ಅರ್ಥ ಆಗಿಲ್ಲ. ಕೃಷ್ಣ ಅವನ್ನೇ ಹೇಳಿ, ಅಶೋಚಾನನ್ವಶೋಚಸ್ವ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ರಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ. ನಮ್ಗೆ ಅರ್ಥ ಆಗಲಿ ಬಿಡಲಿ, ಯಾರು ಔಟ್ ಆಗೋ ಅಂದ್ಬಿಡ್ತಾರೆ, ಔಟ್ ಆಗಿಬಿಟ್ನ ಅಯ್ಯೋ ಅಂತ ಹೇಳಿ. ಸೆಂಚುರಿ ಹೊಡೆದ ಔಟ್ ಆದ, ಓ ಹಾಗಿದ್ರೆ ಸರ್, ಔಟ್ ಆದ್ರೆ ಇನ್ನೇನು ಮತ್ತೆ ಬೇಕಾದ ಕೆಲಸ. ಔಟ್ ಆದ ಎಷ್ಟು, 50 ಬಾಲ್ಯದೇಶ ಒಂದರನ್ನೂ ಹೊಡೋದಿಲ್ಲ. ಔಟ್ ಆಗಿಬಿಟ್ಟ ಅಂದ್ರೆ ಮೊದಲೇ ಆಗಬೇಕಾಗಿತ್ತು, ಇಷ್ಟು ಲೇಟ್ ಆಯ್ತು. ಮೊದಲೇ ಆಗಿದ್ದು ಇನ್ನೊಬ್ಬರು ಆಡ್ತಿದ್ದ ಪಾಪ, ಇವ್ ಇನ್ನೊಬ್ರು ಆಡಲಿಲ್ಲ ತಾನೂ ಬಿಡಲಿಲ್ಲ, ಇಷ್ಟೊತ್ತು ಬೇಕಾಯ್ತು ಔಟ್ ಆಡ್ಲಿಕ್ಕೆ, ಸದ್ದ ಹೋದ ಪ್ರಾಣಿ ಅಂತ ಹೇಳಿದ್ದ. ಇದೇನು ಮಾಡಿದ ಅವನು ಯೋಚನೆ ಮಾಡಿ, ಇದೇನು ಮಾಡಿದ ಇಷ್ಟೊತ್ತೇನು ಮಾಡೇ ಇಲ್ಲ. ಇವತ್ತು ಇದು ಯೋಚನೆ ಮಾಡಿದರೆ ನಮ್ಮ ಬದುಕಿಗೆ ಒಳಿತು ಕೆಡಕನ್ನು ಹೇಗೆ ತೀರ್ಮಾನ ಮಾಡಬೇಕು? ಬ್ರಹ್ಮಣಿ ಆದಾಯ ಕರ್ಮಾಣಿ ಸಂಗಂ ತತ್ವ ಕರೋತಿ ಯಹ ಲಿಪ್ಯತೆ ರಸ ಪಾಪೇನ ಪದ್ಮಪತ್ರ ವಿಮಾಂಭಸ. ವಸ್ತುಗಳ ಜನಗಳ ಮಧ್ಯೆ ಇದ್ದಾನೆ, ಉಳಿದವರು ಒದ್ದಾಡ್ತಾರೆ, ಇವರು ಒದ್ದಾಡೋದೇ ಇಲ್ಲ. ಯಾತಕ್ಕೆ? ದೇವರಲ್ಲಿ ಮನಸ್ಸು ಹಾಕಿ ದೇವರ ಕರ್ತೃತ್ವ ಚಿಂತನೆ ಮಾಡಿದ್ದಕ್ಕೆ ಅವನಿಗೆ ದುಃಖಗೆಲ್ಲ ಶಕ್ತಿ ಬಂದಿದೆ. ಅಲ್ಲೇ ಇದ್ದಾನೆ ಅಂತೀರಿ, ದುಃಖ ಪಡೋದಿಲ್ಲ ಅಂತೀರಿ, ಲೇಪ ಇಲ್ಲ ಅಂತೀರಿ, ಹಾಗೆ ಸಾಧ್ಯ ಅಂತ ಎಕ್ಸಾಂಪಲ್ ಕೊಡ್ತಾ. ತಾವರೆಯಲ್ಲಿ ಎಲ್ಲಿರುತ್ತೆ? ನೀರಿನೊಳಗೆ ಇರುತ್ತೆ, 24 hours ವಾಟರಲ್ಲೇ ಇರುತ್ತೆ. ತಮಾಷೆ ಅಂದ್ರೆ ನೀರಿನ ಲೇಪನೇ ಇಲ್ಲ. ಎಷ್ಟು ಅದ್ಭುತ ಚಿತ್ರ ಭಗವಂತ ಕೊಟ್ಟಿದ್ದಾನೆ, ಕಮಲದ ಎಲೆಯಿಂದ ಕಲಿಬೇಕಾದ ಪಾಠ. ನೀರಿನಲ್ಲೇ ಇದ್ದು ನೀರಿನ ಸಂಪರ್ಕ ಇಲ್ಲದೆ ಬದುಕುತ್ತಲ್ಲ, ಎಷ್ಟು ಆಶ್ಚರ್ಯ. ನೀರು ಸಂಪರ್ಕ ಬಂದಿದ್ದಿದ್ರೆ ಅದು ಹೂ ಆಗ್ತಿರಲಿಲ್ಲ. ನೀರು ಸಂಪರ್ಕ ಪೂರ್ತಿ ಸಂಪರ್ಕ ಬರದೆ ಹೋದ್ರೆ ಒಣಗಿ ಹೋಗ್ತಿತ್ತು, ಪೂರ್ತಿ ಸಂಪರ್ಕ ಬರೆದವರು ಒಣಗಿ ಹೋಗ್ತಿತ್ತು, ಕಿತ್ತು ಹೊರಗಾಕಿ ಒಣಗಿ ಹೋಗ್ಬಿಡುತ್ತೆ. ಅಲ್ಲೇ ಇದೆ, ಅಂಟಿಲ್ಲ, ಅಲ್ಲೇ ಇದೆ, ಅಂಟಿಲ್ಲ. ಎಂತ ಮ್ಯಾಜಿಕ್ ಭಗವಂತ ಮುಂದಿಟ್ಟಿದ್ದಾನೆ. ತಾವರೆಯಲ್ಲಿ ಹೊರಗಿಲ್ಲ, ನೀರೊಳಗಿದೆ, ನೀರೊಳಗಿದೆ, ನೀರು ಅಂಟಿಸ್ಕೊಂಡಿಲ್ಲ. ಅದರ ಫಲಿತಾಂಶ ಕಮಲದ ಹೂ ಮೇಲೆ ಬರುತ್ತೆ ಅಂತ ಹೇಳಿದೆ. ಅದರ ಫಲಿತಾಂಶ ಕಮಲದ ಹೂ ಮೇಲೆ ಬಂತು, ಅರಳಿತು, ಅರಳಿ ದೇವರ ಪೂಜೆಗೆ ಹೋಯಿತು, ದೇವರ ಪಾದಕ್ಕೆ ಬೀಳುತ್ತ. ಆಮೇಲೆ ನೆಲದಲ್ಲಿ ಬೀಳಬೇಕಾಗಿದ್ದ ಬಳ್ಳಿ ದೇವರ ಪಾದದಲ್ಲಿ ಬೀಳಕ್ಕೆ ಏನು ಕಾರಣ? ನೀರಲ್ಲಿ ಇದ್ದು ಅಂಟಿಸಿಕೊಳ್ಳದೆ ಬದುಕಿ ಕಮಲವಾಗಿ ಅರಳಿ ಪರಮಾತ್ಮನ ಪಾದದಲ್ಲಿ ಬಿತ್ತು. ಅದಕ್ಕೆ ಹೇಳ್ತಾರೆ, ಇವತ್ತು ಕಮಲ ಅರಳಲಿಕ್ಕೆ ನೀರು ಬೇಕೇ ಬೇಕು. ಆದರೆ ನೀರಿನ ಇದು ಸಂಪರ್ಕ ಬರಬಾರದು, ನೀರಿನೊಳಗಿರಬೇಕು, ನೀರಿನ ಅಟ್ಯಾಚ್ಮೆಂಟ್ ಬರಬಾರದು. ಇವತ್ತು ಅಷ್ಟೇ, ನಮ್ಮ ಹೃದಯ ಒಂದು ಕಮಲ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಹೃದಯ ಕಮಲ ಅರಳಲೇಬೇಕು. ಆದರೆ ಪೂರ್ತಿ ಹೊರಗೋದ್ರೆ ಬಾಡಿ ಹೋಗೋದು, ಪೂರ್ತಿ ಎಂಗೇಜ್ ಆದರೆ ಬೆಳೆಯೋದೇ ಇಲ್ಲ. ಇರಬೇಕು, ಇರದಿರಬೇಕು. ಅಂಗಳದಲ್ಲಿ ಪಕ್ಷಿ ಕುಳಿತಂತೆ ಕೂತು ಹಾರಿ ಹೋದಂತೆ ಅಂತೇಳಿ, ಪಕ್ಷಿ ಕುಳಿತು ಸರ್ರಂತ ಹರ್ಕೊಂಡು ಹೋಗಿ, ಅಟ್ಯಾಚ್ಮೆಂಟ್ ಇಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಸೈಟ್ ಅಂತ ಕ್ಲೇಮ್ ಮಾಡೋದಿಲ್ಲ. ಇನ್ನೂ ಹೊಡೆ ಇನ್ನೊಂದು ಕಡೆ ಕೂತು ಮತ್ತೆ ಹಾರೋಯ್ತಾರೆ. ಎಷ್ಟು ಸುಖ ಅದಕ್ಕೆ, ಹಾರಾಟದ ಎಷ್ಟು ಆನಂದ ಕೊಡುತ್ತೆ ಅದಕ್ಕೆ. ಯಾಕೆ ಗೊತ್ತಾ, ನನ್ನ ಮನೆ ನನ್ನ ಭೂಮಿ ಅಂತ ಹೇಳ್ತೇನೆ, ಅದಕ್ಕೆ ಆಯಾಸ ಅದು ಕೂತು ಎದ್ದ ಹಾರೋಯ್ತಾಕೆ. ಎಷ್ಟು ಸುಲಭ ಇದು. ಈ ರೀತಿ ಇದ್ರೆ ಯಾವನಿಗೆ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತು ನಾವು ಅಟ್ಯಾಚ್ಮೆಂಟ್ ಬಿಡಿಸ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳಿದ್ರೆ ಜಾಸ್ತಿ ಮಾಡ್ಕೊಂಡು ಅಭ್ಯಾಸ ಮಾಡ್ತೇವೆ. ಕರೆಂಟು ಹಾಗೆ ಉಪಯೋಗ ಮಾಡ್ಕೋತಾನೆ, ಬಡಕೆಲ್ಲ ಬರ್ತಾ ಇದೆ. ಅಯ್ಯೋ ನನ್ನ ಕರೆಂಟ್ ಇದೆ, ಮುಟ್ಟಿಬಿಟ್ಟಾದ್ರೆ ಶಾಕ್ ಹೊಡೆದ್ಬಿಡು. ಕರೆಂಟ್ ಮುಟ್ಟದಂತೆ ಕೆಲಸ ಮಾಡಬೇಕು. ಬಹಳ ಪ್ರೀತಿಯಿಂದ ಆಲಿಂಗನ ಮಾಡ್ಕೊಂಡ ಕರೆಂಟ್ ಅಂದ್ರೆ ಗೋವಿಲ್ಲ, ಅವನು ಪೂರ್ತಿ ಮೃತ್ಯು ಮರಣ ಮೃತ್ಯು ದೇವತೆ ಆಲಿಂಗನ ಮಾಡ್ಕೊಂಡಾಗ ಲೆಕ್ಕ. ಹುಷಾರ ಹೇಗೆ ಬಿಹೇವ್ ಮಾಡ್ತಾನೆ ನೋಡಿ, ಆ ಥರ ಬಿಹೇವ್ ಮಾಡಬೇಕು. ಇಷ್ಟದ ದೇವರು ಕರೆಂಟು ಕರೆಂಟು ಅಂತ ಹೇಳಿ ಕೇಳಿ ಜನಕ್ಕೆ ಅಭ್ಯಾಸ ಆಗಿಬಿಡುತ್ತೆ. ಓ ದೇವರು ಅಂದ್ರೆ ಕರೆಂಟು, ಅದಕ್ಕೆ ದೇವರು ಜನ್ಮದಲ್ಲೇ ಮುಟ್ಟಬಾರದು, ಸಾಲಿಗ್ರಾಮನ್ ಮುಟ್ಟಲೇಬಾರದು, ಆ ರೀತಿ ಯೋಚನೆ ಮಾಡಬಾರದು. ಮತ್ತೆ ಆ ರೀತಿ ದೇವರು ನೋಡೋದಲ್ಲ, ಮತ್ತೆ ಆ ಕರೆಂಟ್ ಎಂಥದ್ದು ಅಂದ್ರೆ ಮುಟ್ಟಬಾರದ ಕರೆಂಟು, ದೇವರು ಮುಟ್ಟಲೇಬೇಕಾದ ಕರೆಂಟ್ ಇದು ಭಾರಿ ಅಷ್ಟೆ. ಆ ಕರೆಂಟ್ ಮುಟ್ಟಿದ್ರೆ ಕೊಲ್ಲುತ್ತೆ, ದೇವರು ಮುಟ್ಟದೆ ಹೋದ್ರೆ ಕೊಲ್ತಾರೆ. ಮುಟ್ಟಲೇಬೇಕಾದ ದಿವಸಕ್ಕೊಮ್ಮೆಯಾದ್ರೂ ಮುಟ್ಟಿ ಕೊನೆ ಪಕ್ಷ ಅಂತ ಹೇಳ್ತಾರೆ. ಸಾಲಿಗ್ರಾಮ ಶಿರಾಸ್ಪರ್ಶಂ ತೇ ಕುರುವಂತಿ ದಿನೇ ದಿನೇ ವಾಂಚಂತಿಕರ ಸಂಸ್ಪರ್ಶಂ ತೇಷಾಂ ದೇವಾಹ ಸವಾ ಸವಾಹ. ದಿವಸಕ್ಕೊಮ್ಮೆಯಾದ್ರೂ ದೇವರನ್ನು ಮುಟ್ಟಿ ಮುಟ್ಟೋದ್ರೆ ಗೊತ್ತಿರುತ್ತೆ. ಸಾಲಿಗ್ರಾಮ ಮುಟ್ಟಿ ನೋಡಿ ಎಷ್ಟು ತಣ್ಣಗಿರುತ್ತೆ ಗೊತ್ತಾದ ಒಂದು. ಆ ತಣ್ಣಗೆ ಒಂದು ಸತ್ ಮುಟ್ಟಿ ತಣ್ಣಗಾಗ್ತಾರೆ, ಹೋಲ್ ಡೇ ತಣ್ಣಗಿಡುತ್ತದೆ. ಒಂದು ಹೋಲ್ ಡೇ ನಮ್ಮ ಜೀವನ ತಣ್ಣಗಿಡಬೇಕಾದ್ರೆ ಅಂತ ಶಕ್ತಿ ಅದಕ್ಕಿದೆ. ಮುಟ್ಟದೆ ಹೋದ್ರೆ ಬೆಚ್ಚಗಾಗುತ್ತೆ, ಬೆಚ್ಚಗೆ ಅದು ಅದನ್ನು ಮುಟ್ಟದೆ ಇದ್ದವರಿಗೆ ಅದು ಹಾಗೆ ಸೀಳು ಹೋಗಿಬಿಡುತ್ತೆ. ಸಾಲಿಗ್ರಾಮ ಸೀಳು ಅದು ಸೀಳಿತು ಅಂದ್ರೆ ಮನೆ ಮನೆಯೇ ಒಡೆದಂತೆ ಲೆಕ್ಕ. ಅಷ್ಟು ಅದ್ಭುತವಾದ ಪವಾಡ ಮಾಡೋ ಶಕ್ತಿ ಅದಕ್ಕಿದೆ. ಆದ್ದರಿಂದ ಮುಟ್ಟಲ್ಲಿ ಅದಕ್ಕೆ ಮುಟ್ಟಿ ಭಜಿಸಿರೋ ಅಂತ ದಾಸರ ಹೇಳುತ್ತೆ. ಮುಟ್ಟಿ ಭಜಿಸಿರೋ ಇದು ಅಪಾರ್ಥ ಮಾಡ್ಕೊಂಡು ಕಂಡು ಕಂಡ ದೇವರು ಮುಟ್ಟಿಬಿಡೋದಲ್ಲ, ಮತ್ತೆ ಹೋದ ಯಾರ ದೇವರು ಹೋದ ಪೂಜೆ ಮುಟ್ಟಿ ಓಡೋ ಬಿಟ್ಟ ಕಡೆ. ಈ ರೀತಿ ಮುಟ್ಟೋದಲ್ಲ, ಈ ರೀತಿ ಮುಟ್ಟಬೇಕಾದ ರೀತಿಯಲ್ಲಿ ಮುಟ್ಟೋದು. ಮುಟ್ಟ ಕಾಲಕ್ಕೆ ಮುಟ್ಟೋದು, ಮಂತ್ರಗಳನ್ನು ಹೇಳ್ತಾನೆ ಮುಟ್ಟೋದು, ಅರ್ಹತೆ ಇದ್ದೇ ಮುಟ್ಟೋದು, ಅವೆಲ್ಲ ಸಿದ್ಧಿ ಕೊಡ್ತಕ್ಕಂಥ ಕಾರಣ. ಬ್ರಹ್ಮಣ್ಯ ಆದಾಯ ಕರಮಾಣಿ ಸಂಗಮ ತತ್ವ ಧನಂಜಯ ಸಿದ್ಧಿ. ಮುಂದೆ ಪರಮಾತ್ಮ ಹೇಳ್ತಾನೆ, ಲಿಪ್ಯತೆ ನಸ ಪಾಪೇನ. ನೋಡಿ, ಪೂರ್ತಿ ನೀರಲ್ಲ, ನೀರಿನ ದೋಷ ಅದಕ್ಕೆ ಲೇಪ ಇಲ್ಲ ಅಷ್ಟೆ. ಪಾಪದ ಬಂಧನವನ್ನು ದೂರ ಆಗಬೇಕೇ ಹೊರತು ಎಲ್ಲ ಬಂಧನ ದೂರ ಆಗಬಾರದು. ಅದಕ್ಕೆ ಮೊನ್ನೆ ಬಂತಲ್ಲ, ಎಲ್ಲವನ್ನೂ ಕಳ್ಕೊತಾನೆ ಅಂದ್ರೆ ಪುಣ್ಯನು ಕಳ್ಕೊತಾನೆ ಅಂತ ಅರ್ಥ ಅಲ್ಲ, ಪಾಪ ಕಳ್ಕೊತಾನೆ ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಬಂದಿದೆ ಅಮ್ಮ, ಲಿಪ್ಯತೆ ರಸ ಪಾಪೇನ. ಹುಡುಗರು ಅರ್ಥ ಬರೆದು, ಏನು ಲೇಪ ಇಲ್ಲ ಅವನಿಗೆ, ಏನು ಲೇಪ ಇಲ್ಲ ಅಂದ್ರೆ ಬದುಕಬೇಕಾಗಿದ್ರೆ. ಪುಣ್ಯದ ಲೇಪ ಬೇಕೋ ಪಾಪದ ಲೇಪ ಬೇಡ, ಭಗವದ್ಗೀತೆ ಕೊಟ್ಟ ಅರ್ಥ ಇದು. ಅಲ್ಲೇ ಬಂದಿರೋ ಅರ್ಥ, ನೂರಕ್ಕೆ 99 ಪಾಲು ಜನ ಅದನ್ನ ಅರ್ಥನೆ ಮಾಡಿಕೊಳ್ಳಿ. ಎಲ್ಲ ಕರ್ಮದ ಲೇಪ ತಪ್ಪಬೇಕು ಅಂದ್ರೆ ಅದು ಶಾಸ್ತ್ರ ಅಲ್ಲ, ಪಾಪ ಕರ್ಮದ ಲೇಪ ಮಾತ್ರ ತಪ್ಪದೆ. ಲಿಪ್ಯತೆ ರಸ ಪಾಪೇನ ಪದ್ಮಪತ್ರ ವಿವಾಂಭಸ. ಅವನಿಗೆ ಪಾಪದ ಪ್ರಶ್ನೆ ಇಲ್ಲ, ಇಲ್ಲದವರೆ ಪಾಪದ ಪ್ರಶ್ನೆ ಬರುತ್ತೆ. ಧರ್ಮರಾಜನಿಗೆ ಭಗವಂತ ಹೇಳುತ್ತಾನೆ, ಧರ್ಮರಾಜ ಒಂದು ಮಾತು ಹೇಳಿ, ನೀನೀಗ ಏನ್ ಹೇಳಬೇಕು? ಅಶ್ವತ್ಥಾಮಹತ ಅನ್ನು. ಧರ್ಮರಾಜನಿಗೆ ಭಯ, ಓ ಸುಳ್ಳು ಹೇಳಿದಾಗತ್ತೆ, ಹೇಗೆ ಸುಳ್ಳು ಹೇಳೋದು? ಧರ್ಮ ಯೋಚನೆ ಮಾಡ್ತಾ ಕೂತ್ಬಿಟ್ಟ, ಸುಳ್ಳು ಹೇಳಕ್ ತಯಾರಿಲ್ಲ. ದ್ರೋಣಾಚಾರ್ಯ ಹೇಳಿರ್ತಾರೆ, ನಾನು ಶಸ್ತ್ರ ಹಿಡಿದಾಗ ನಾನು ಸಾಯ್ಲಿಕ್ಕೆ ಇಷ್ಟಪಡೋದಿಲ್ಲ, ಶಸ್ತ್ರ ಹಿಡಿದಾಗ ನಾನು ಸಾಯಬಾರದು. ಆಯ್ತು, ಶಸ್ತ್ರ ಬಿಡಬೇಕಾಗಿದ್ರೆ ಶಸ್ತ್ರ ಯಾವಾಗ ಬಿಡ್ತೀರಿ ಅಂತ ಧರ್ಮರಾಜ ಕೇಳ್ತಾರೆ. ಯಾವಾಗ ಬಿಡ್ತೀರಿ ನೀವೀಗ? ಧರ್ಮರಾಜ, ನಾನು ಅತ್ಯಂತ ಅಪ್ರಿಯವಾದ ವಾರ್ತೆಯನ್ನ ಕೇಳಿದಾಗ ಶಸ್ತ್ರ ಬಿಡ್ತೇನೆ. ಧರ್ಮರಾಜ ಇನ್ನೂ ಮುಂದೆ ಹೋಗ್ತಾನೆ, ಸ್ವಾಮಿ ಅಂತ ವಾರ್ತೆ ಯಾವುದು? ಧರ್ಮರಾಜ ಎಲ್ಲ ಹೇಳಿ ನಾನೇ ಸಾಯ್ಬೇಕು, ಅದೆಲ್ಲ ಹೇಳೋದಿಲ್ಲ ಅರ್ಥ ಮಾಡ್ಕೊಂತ ಹೇಳಿಬಿಡ್ತಾರೆ, ಅದೆಲ್ಲ ಹೇಳೋದಿಲ್ಲ ನೀನು ಅರ್ಥ ಮಾಡ್ಕೊಂತ ಕಳಿಸಿಬಿಡ್ತಾರೆ. ಕೃಷ್ಣನಿಗೆ ಹೇಳಬೇಕಾರಾದ್ರೂ ಕೂಡ ದ್ರೋಣಾಚಾರ್ಯರು ಪಾಪ ಶಸ್ತ್ರ ಹಿಡಿದಾಗ ಸಾಯ್ಬಾರದಂತೆ, ಆದ್ರಿಂದ ಶಸ್ತ್ರ ಬಿಟ್ಟಾಗ ಸಾಯ್ಬೇಕು. ಅವ್ರ ಸೈಕಾಲಜಿ ಏನು ಗೊತ್ತೇನು, ಶಸ್ತ್ರ ಹಿಡಿದಾಗ ಸಾಯ್ಬಾರ ಅಂತ ಯಾತಕ್ಕೆ ಕೇಳ್ತಾರೆ ಅಂದ್ರೆ, ಅಷ್ಟು ಜನ ರಾಜರಿಗೆ ರಾಜಕುಮಾರಿ ಪಾಠ ಹೇಳಿಕೊಟ್ಟವರು ಪಾಪ, ಅವರೇ ಶಸ್ತ್ರ ಹಿಡಿದ ಸತ್ರ ಏನ್ ಮಹಾ ಶಸ್ತ್ರ ಹಿಡ್ಕೊಂಡ ಪುಣ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದೇ ಅದಕ್ಕೋಸ್ಕರ ಶಸ್ತ್ರ ಹಿಡಿದಾಗ ನಾನು ಸಾಯ್ಬಾರ್ದು, ನನ್ಗೆ ಹೇಳ್ತಾನೆ ಇರಬೇಕು. ಶಸ್ತ್ರ ಬಿಟ್ಟಾಗ ಸಾಯ್ಬಹುದು, ಶಸ್ತ್ರ ಯಾವಾಗ ಬಿಡ್ತೀರಿ? ಅಪ್ರಿಯವಾದ ವಾರ್ತೆಯನ್ನು ಕೇಳಿದಾಗ ಬಿಡ್ತೇನೆ. ಇವತ್ತು ಶಾಸ್ತ್ರ ನೋಡಿ, ಶಸ್ತ್ರ ಹಿಡಿದಾಗ ಸಾಯಬಾರದು ದೃಢರು ಕೇಳಿದರು, ನಾವು ಹಾಗಲ್ಲ, ಶಾಸ್ತ್ರ ಹಿಡಿದಾಗ ಸಾಯಬೇಕು ಅಂತ ನಾವು ಕೇಳಬೇಕು. ಶಾಸ್ತ್ರ ಹಿಡಿದಾಗ ಸಾಯ್ಬೇಕು, ದೇವರು ಸ್ಮರಣೆ ಮಾಡ್ತಾನೇ ಸಾಯ್ಬೇಕು. ಅಲ್ಲಿ ಶಾಸ್ತ್ರದಲ್ಲಿ ಅಲ್ಲಿ ಬೇರೆ ಇಲ್ಲಿ ಬೇರೆ, ನಾವು ಹಾಗಲ್ಲ, ಶಾಸ್ತ್ರ ಹಿಡಿದಾಗ ಸಾಯಬೇಕು ಅಂತ ಹೇಳೋದು ಬಿಟ್ಟು ಶಾಸ್ತ್ರ ಹಿಡಿದ್ರೆ ಸಾಯ್ತೇವೆ ತಿಳ್ಕೊಂಡ್ಬಿಟ್ಟಿದೆ. ಅದೇ ಪ್ರಜಿತ್ತಾಗಿ ಶಾಸ್ತ್ರ ಹಿಡಿದ್ರೆ ರಕ್ತ ಹೋಗ್ತೇವೆ ಅಂತ ಜನ್ಮದಲ್ಲೇ ಹಿಡಿಯೋದಿಲ್ಲ. ಅವ್ರು ಕೇಳ್ತಾರೆ ಶಸ್ತ್ರ ಬಿಟ್ಟಾಗ ಸಾಯ್ಬೇಕು. ಶಸ್ತ್ರ ಬಿಡ್ಲಕ್ಕೆ ಅಪ್ರಿಯವಾದ ವಾರ್ತೆ ಕೇಳಿದ್ರು. ಅಪ್ರಿಯವಾದ ವಾರ್ತೆ ಯಾವುದು? ಆಗ ಅಶ್ವತ್ಥಾವಾಹತಃ ಈ ಮಾತನ್ನ ಕೃಷ್ಣ ಪರಮಾತ್ಮ ಧರ್ಮರಾಜನ ಹೇಳು ಅಂತ ಹೇಳಿದರೆ ಹೇಳ್ತಾ ಇಲ್ಲ ಧರ್ಮರಾಜ, ಸುಳ್ಳಾಗುತ್ತೆ ಕೃಷ್ಣ ಹೇಳೋದಿಲ್ಲ ನಾನು. ಆಗ ಭೀಮಸೇನ ನೀನ್ ಹೇಳು, ನಿನ್ನ ತಕ್ಷಣ ಹೇಳಿದ್ದೇ ಕೆಲಸ, ಪಾಪ ಬರುತ್ತೆ ಗೀಪ ಬರುತ್ತೆ ಅಂತ ಮಾತೇ ಇಲ್ಲ. ಅಶ್ವತ್ಥಾಮ ಹತಃ ಅಂತ ಭೀಮ ಗಟ್ಟೆ ಹೇಳಿಬಿಟ್ರು. ಆದರೆ ದ್ರೋಣಾಚಾರ್ಯ ಭಾರಿ ಬುದ್ಧಿವಂತರು. ಈ ಭೀಮಸೇನ ಏನೋ ಹೇಳ್ತಾನೆ ನಮಗೆ ಅರ್ಥ ಆಗೋದಿಲ್ಲ ಗೊತ್ತು. ಭೀಮಸೇನ ಕೃಷ್ಣನ ಮಾತು ಕೇಳ್ತಾನ, ಆದ್ದರಿಂದ ಭೀಮಸೇನ ಮಾತು ನಮಗೆ ತಿಳಿಯಿದ್ರು. ಧರ್ಮರಾಜನ ಮಾತು ತಿಳಿಯುತ್ತೆ. ಧರ್ಮರಾಜ ನೀನ್ ಹೇಳು ಅಂತ, ನೀನ್ ಹೇಳು. ಧರ್ಮರಾಜನ ಭಾರಿ ಸಂಕಟ ಬಂತು, ಹೇಳಲಾರ ಸುಳ್ಳು ಹೇಳಿದಾಗತ್ತೆ. ಆಗ ಕೃಷ್ಣ ಹೇಳ್ತಾನೆ, ಹೋಗ್ಲಿ ಮಾರ, ಇರೋದನ್ನಾರ ಹೇಳೋ ಕೊನೆ ಪಕ್ಷ. ಒಂದು ಆನೆ ಭೀಮಸೇನ ಆನೆ ಕೊಂದು ಹಾಕಿಬಿಡ್ತಾನೆ. ಅಶ್ವತ್ಥಾಮ ಅಂತ ಆನೆ ಹೆಸರು, ಆನೆಗೆ ಅಶ್ವತ್ಥಾಮ ಅಂತ ಹೆಸರು ಇತ್ತಂತೆ, ಅದನ್ನು ಕೊಂದು ಬಿಡ್ತಾನೆ. ಇಷ್ಟು ಹೇಳು ಮಾರಾಯ, ಅಶ್ವತ್ಥಾಮ ಹತಃ ಕುಂಜರಹ ಅನ್ನು, ಅಷ್ಟು ಹೇಳ್ತೇನೆ ಅಂತ ಹೇಳಿ ಹೇಳ್ತಾ ಅಶ್ವತ್ಥಾಮ ಹತಃ. ಇನ್ನೇನು ಕುಂಜರ ಹೇಳಬೇಕು? ಭೀಮಸೇನ ಜೋರ ಗಲಾಟೆ ಬಿಸಿಬಿಟ್ಟು ಕಿವಿ ಬೀಳದೇ ಇಲ್ಲದು. ಅಷ್ಟೇ ಅತಃ ಅಷ್ಟೇ, ಅದು ಬಲಾತ್ಕಾರವಾಗಿ ಸತ್ಯ ಹಿಡಿಸ್ತಾಗ ಆಗ್ತಾ ಕೈ ಕೊನೆಗೂ ಕೂಡ ಅಷ್ಟು ಮುಗಿದೋಯ್ತು. ಜನ ಏನು ತಿಳ್ಕೊಂಡ್ಬಿಟ್ರು ನೋಡಿದ್ರೆ ಧರ್ಮರಾಜ ಎಂಥ ಪುಣ್ಯಾತ್ಮ ಅಂತ ಕೃಷ್ಣ ಹೇಳಿದ್ರು ಕೂಡ ಸುಳ್ಳು ಹೇಳಲಿಲ್ಲ. ಇದು ಅವರ ವಾದ. ಭೀಮಸೇನ ಅಯ್ಯೋ ಪಾಪ ಸುಳ್ಳು ಹೇಳಿಬಿಟ್ಟ, ಕೃಷ್ಣ ಸುಳ್ಳು ಹೇಳಿಬಿಟ್ಟ, ಇವರಿಗೆ ಅರ್ಥನೇ ಆಗಿಲ್ಲ. ಇಲ್ಲಿ ಬೇಕು ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ಮೀಮಾಂಭಸ. ಇಲ್ಲಿ ಭೀಮಸೇನ ನಿರ್ಣಯ, ಧರ್ಮರಾಜ ನಿರ್ಣಯ ಏನಾಗಿತ್ತು? ಧರ್ಮರಾಜನದು ಯಾಂತ್ರಿಕವಾದಂಥ ಕಲ್ಪನೆ, ನಾನು ಸುಳ್ಳು ಹೇಳಬಾರದು ಅಷ್ಟೇ, ಯಾಂತ್ರಿಕವಾದ ಕಲ್ಪನೆ. ಭೀಮಸೇನಂದ ಹಾಗಲ್ಲ, ತಾತ್ವಿಕವಾದ ಚಿಂತನೆ. ಸುಳ್ಳು ಸತ್ಯಗಳು ಯಾವಾಗಲೂ ಕೂಡ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳುತ್ತಾರೆ. ಅರ್ಜುನ ಧರ್ಮರಾಜ ತಿಳ್ಕೊಂಡ, ಇದ್ದ ವಿಷಯ ಇದ್ದಾಗ ಹೇಳಿದ್ರೆ ಸತ್ಯ, ಧರ್ಮರಾಜನ ಕಲ್ಪನೆ. ಶಾಸ್ತ್ರ ಹೇಳುತ್ತ ಅಲ್ಲ ಅಂತ ಹೇಳುತ್ತಾರೆ. ಇದ್ದ ವಿಷಯ ಇದ್ದಾಗ ಹೇಳಿದ್ರೆ ಸತ್ಯ ಅಲ್ಲ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೇಹಿತಂಚಯತೆ. ಭಗವಂತನ ಮಾತಿ, ಇದ್ದಕ್ಕಿದ್ದ ಹೇಳಿದ್ರೆ ಸತ್ಯ ಅಲ್ಲ, ಅದು ಹಿತವಾಗಬೇಕು, ಅದು ಸತ್ಯ ಅಂತ ಕರೀತ, ಅದು ಸತ್ಯ. ಇವತ್ತು ಈ ರೀತಿ ಮೆಕ್ಯಾನಿಕಲಿ ಸತ್ಯ ಹೇಳೋದಾದ್ರೆ ಜಗತ್ತು ಹಾಳಾಗಿ ಹೋಗುತ್ತೆ ಅಂತ ಹೇಳುತ್ತೆ. ಮೆಕ್ಯಾನಿಕಲಿ ಸತ್ಯ ಹೇಳೋದಲ್ಲ, ತಾತ್ವಿಕವಾಗಿ ಸತ್ಯವನ್ನು ಹೇಳಬೇಕು. ಇವತ್ತು ಅಶ್ವತ್ಥಾಮ ಹತಃ ಅಂತ ಅಂದ್ರೆ ದ್ರೋಣಾಚಾರ್ಯರು ಸಾಯ್ತಾರೆ. ದ್ರೋಣಾಚಾರ್ಯರು ಸತ್ರೆ ಅವರಿಗೆ ಒಳ್ಳೇದಾಗುತ್ತೆ, ಇದು ವಿಶೇಷ, ದ್ರೋಣಾಚಾರ್ಯರಿಗೆ ಒಳ್ಳೇದಾಗುತ್ತೆ. ಆದರೆ ಆ ಸುಳ್ಳು ಹೇಳದೆ ಹೋದ್ರೆ ದ್ರೋಣಾಚಾರ್ಯರು ಸಾಯೋದಿಲ್ಲ, ಫಲಿತಾಂಶ ಅವ್ರಿಗೆ ಭಾರಿ ಪಾಪ ಬರುತ್ತೆ. ದ್ರೋಣಾಚಾರ್ಯ ಒಳ್ಳೇದಾಗಬೇಕು ಅಂತಿದ್ರೆ ಅವ್ರಿಗೆ ಹೇಳಬೇಕು. ಮನೆಯಲ್ಲಿ ಗೊಂಡಗಿಂಡ ಕರೆದು ಬಿಟ್ಟಿರ್ತಾರೆ, ಮಗ ಸ್ಕೂಲಿಂದ ಬರ್ತಾನೆ, ಪಾಪ ಜಾಂಡಿಸ್ ಪೇಷಂಟ್ ಜಾಸ್ಟ್ ರಿಕವರ್ ಆಗಿರ್ತಾರೆ. ಅಮ್ಮ ಏನೋ ಬೋಂಡ ಮಾಡಿದ್ರೆ ಕಾಣುತ್ತಲ್ಲ, ಹೌದು ಬರೀ ಸತ್ಯ ಭಗವಾನ್ ಸತ್ಯಮ್ಮದ ಉಪನಿಷತ್ ಹೇಳಿದೆ ಬೋಂಡ ಮಾಡಿದೆ ಅಂತ ಕೊಟ್ಟು ಬಿಟ್ರೆ ಕತೆ ಮುಗಿದೋಗ್ತವನು. ಒಂದು ನಮ್ಮನೇದಲ್ಲ ಪಕ್ಕದ ಮನೆಯದು ಅಂತ ಹೇಳಿ ಪಾರಾಗಬೇಕು ಆವತ್ತು ನೋಡಿ. ಆ ತಾಯಿ ಮೆಕ್ಯಾನಿಕಲ್ ಸತ್ಯ ಹೇಳಿದ್ರು ಅಂದ್ರೆ ತನ್ನ ಮಗನ್ನೇ ಕೊಲ್ತಾನೆ, ತನ್ನ ಮಗನ ಪ್ರಾಣ ತೆಗಿತಾನೆ. ಅಲ್ಲಿ ಸುಳ್ಳು ಹೇಳಬೇಕಾದ್ದೇ ಧರ್ಮ, ಇದನ್ನ ಧರ್ಮರಾಜ ಮರೆತು ಬಿಡ್ತಾನೆ. ಆಗ ಭೀಮಸೇನ ಹೇಳ್ತಾನೆ, ಅಶ್ವತ್ಥಾಮ ಹತಃ, ಹೌದು ಅಶ್ವತ್ಥಾಮರು ಸತ್ರು. ಅದ್ರೆ ಭೀಮಸೇನ ದೀಕ್ಷೆ ಬ್ರಹ್ಮಣ್ಯಾಧಾಯ ಕರ್ಮಾಣಿ, ಕೃಷ್ಣನ ಮೇಲೆ ಭಾರ ಹಾಕಿ ಹೇಳಿದ ಸತ್ಯ. ಕೃಷ್ಣನ ಮೇಲೆ ಭಾರ ಹಾಕಿ ಸುಳ್ಳು ಹೇಳಿದ್ದಕ್ಕೆ ಸತ್ಯವಾಗಿ ಬಿಡುತ್ತದು. ಧರ್ಮರಾಜ ಕೃಷ್ಣನ ಮಾತನ್ನು ನಂಬದೆ ಸತ್ಯ ಹೇಳಿದಕ್ಕೆ ಅದು ಸುಳ್ಳಾಗಿಬಿಡುತ್ತೆ. ಧರ್ಮರಾಜನ ಸತ್ಯ ಸುಳ್ಳಾಯಿತು, ಭೀಮಸೇನನ ಸುಳ್ಳು ಸತ್ಯ ಆಯಿತು. ಇದನ್ನೇ ಶಾಸ್ತ್ರ ಅಂತ ಕರೆಯ. ಸತ್ಯ ಸುಳ್ಳಾಗಿ ಸುಳ್ಳು ಸತ್ಯ ಆಗಿದ್ದಕ್ಕೆ ಮ್ಯಾಜಿಕ್ ಏನದು? ಬ್ರಹ್ಮಣ್ಯ ಆಧಾಯ ಕರ್ಮಾಣಿ, ದೇವರಿಗೆ ಒಪ್ಪಿಸಿದನೋ ಅದು ಸತ್ಯ, ದೇವರಿಗೆ ಒಪ್ಪಿಸಲಿಲ್ಲವೋ ಅದು ಸುಳ್ಳು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಂಥ ಮ್ಯಾಜಿಕ್ ಇದೆ ಯೋಚನೆ ಮಾಡೋದು. ಎಷ್ಟೋ ಸರ್ ತೈರಾಗಿರುತ್ತೋ ಗೊತ್ತಾ? ಒಬ್ಬ ಇರ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ, ಯಾವುದೋ ವಜ್ರದ ರಕ್ಷಣೆ ಹೊರಟಿರ್ತಾನೆ. ಅದೇನು ಮೊದಲು ಪ್ಲಾನ್ ಮಾಡ್ತಾರೆ, ವಜ್ರ ಕಳ್ಳನ ಸಿಗಬಾರದು ಅಂತ ಹೇಳಿಬಿಟ್ಟು ವಜ್ರನ ಬೇರೆ ಕಡೆ ಇಟ್ಟುಬಿಡ್ತಾರೆ, ಬೇರೆ ಕಡೆ ಇಟ್ಟುಬಿಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಬೇರೆ ಕಡೆ ಇಟ್ಟಿದ್ದ ಅಂತ ಹೇಳಿಬಿಟ್ಟು. ಆಮೇಲೆ ಬರ್ತಾರಾಗ, ಓ ಇದು ಅವನು ಕಳ್ಳ ಸಿಕ್ಕಾಯ್ತಲ್ಲ ಮುಗಿದೋಯ್ತು, ಒಂದು ಕೇಸ್ ಇವನ್ನೇ ಫೈಲ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಮೇಲೆ. ಇವನು ವಜ್ರನ ಮುಚ್ಚಿ ಬೇರೆ ಕಡೆ ಇಟ್ಟಿದ್ದ, ಇದು ಭಾರಿ ಅನ್ಯಾಯ, ಎಷ್ಟು ಮೋಸ ಮಾಡಿದ್ದಾನೆ, ಸುಳ್ಳು ವಜ್ರ ಸತ್ಯ ವಜ್ರ ತಗೊಂಡು ಹೋಗಿದ್ದಾನೆ, ಇದು ಕಳ್ಳರ ಕೆಲಸ ಅಂತ ಫೈಲ್ ಮಾಡಿದಾಗ ಅವನು ಹೇಳ್ತಾನೆ, ನಾನು ಏನು ತಪ್ಪು ಮಾಡಿಲ್ಲ, ಸತ್ಯ ವಜ್ರ ಬೇರೆ ಕಡೆ ಇಟ್ಟಿದ್ದು ಹೌದು, ಹೌದು ಸುಳ್ಳು ವಜ್ರ ಇಟ್ಟಿದ್ದು ಹೌದು, ಹೌದು ತಪ್ಪಲ್ವೇ, ತಪ್ಪಲ್ಲ, ಯಾತಕ್ಕೆ ಸರ್ಕಾರಕ್ಕೆ ರಿಪೋರ್ಟ್ ಮಾಡೇ ಮಾಡಿದ್ದೇನೆ ಅಂತ ಹೇಳ್ತಾರೆ. ಸರ್ಕಾರ ರಿಪೋರ್ಟ್ ಮಾಡಿದ್ದೇನೆ ನಾನೀಗ, ಆ ವಜ್ರದ ಪ್ರಸಂಗ ಕೊಟ್ಟಿದ್ದೇನೆ ನಾನೀಗ, ಬೈ ಚಾನ್ಸ್ ವಜ್ರ ಏನಾದ್ರು ಕಳ್ತಾನ ಆದ್ರೆ ಭಾರಿ ಫಜೀತಿ ಆಗತ್ತೆ, ಅದಕ್ಕೆ ಡೂಪ್ಲಿಕೇಟ್ ಇಡ್ತೇನೆ ಅಂತ ಪರ್ಮಿಷನ್ ತಗೊಂಡಿದ್ದೇನೆ ನಾನೀಗ, ಅಂದ್ರೆ ತಪ್ಪಾಗುತ್ತಾ? ಈಗ ಸರ್ಕಾರ ಕಾಪಿ ತೋರಿಸ್ತಾರೆ, ಆಗಲೇ ನೋಡಿ ಇಲ್ಲಿ ಕೊಟ್ಟಿದ್ದೇನೆ ಈಗಾಗಲೇ. ಅವ ಏನಂತಾರೆ, ಓಕೆ ತಪ್ಪಲ್ವೇ ಅಲ್ಲ, ತಪ್ಪಲ್ವೇ ಅಲ್ಲ, ಯಾತಕ್ಕೆ ರಿಪೋರ್ಟ್ ಮಾಡಿ ಆಗಿದೆ ಈಗಾಗಲೇ, ಭೀಮಸೇನ ರಿಪೋರ್ಟ್ ಮಾಡಿ ಆಗಿದೆ ಕೃಷ್ಣನಿಗೆ. ಕೃಷ್ಣನ ಬರೀ ಸರ್ಕಾರ ಅಲ್ಲ, ಹೈಯೆಸ್ಟ್ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಮೈ ಸರ್ವಭೀತಂ ಪ್ರೋತಂ ಸೂತ್ರೇ ಮಣಿಗಣ ಆಗಿವ, ನಾನು ಇಡೀ ಜಗತ್ತು ನನ್ನ ಅವಲಂಬಿಸಿದೆ ಅರ್ಜುನ ಅಂತ ಹೇಳುತ್ತಾರೆ. ಅಂತ ಕೃಷ್ಣನ ಮೇಲೆ ಅಪನಂಬಿಕೆ ಧರ್ಮರಾಜನಿಗೆ, ಭೀಮಸೇನಿಗೆ ಪೂರ್ಣವಾದ ನಂಬಿಕೆ. ಆದ್ದರಿಂದ ಧರ್ಮರಾಜನ ಸತ್ಯ ಸುಳ್ಳಾಯಿತು, ಭೀಮಸೇನ ಸುಳ್ಳು ಸತ್ಯ ಆಯಿತು. ಆ ತಮಾಷೆ ಏನು ಗೊತ್ತಾ, ಆ ಕ್ಷಣಕ್ಕೊಂದು ಆಶ್ಚರ್ಯ ನಡೀತು. ಆ ಕ್ಷಣಕ್ಕೆ ಧರ್ಮರಾಜ ಆತನ ರಥ ಯುದ್ಧಭೂಮಿಯೊಳಗೆ ಭೂಮಿ ಟಚ್ ಆಗ್ತಿದ್ದಿಲ್ಲ, ನಾಲ್ಕಂಗುಲ ಮೇಲೆ ಓಡಾಡ್ತಿತ್ತಂತೆ. ಅವತ್ತಿನವರೆಗೂ ಕೂಡ ಮಹಾಭಾರತ ಓದಬೇಕು, ನಾಲ್ಕಂಗುಲ ಭೂಮಿಯನ್ನು ಬಿಟ್ಟು ಓಡಾಡ್ತಿತ್ತಂತೆ. ಅಷ್ಟು ಧರ್ಮಿಷ್ಠ ಧರ್ಮರಾಜ, ಯಾವಾಗ ಮಾತು ಹೇಳಿದನಲ್ಲ ತಕ್ಷ ನೆಲ ಕೂತು ಬಿಡ್ತಾನೆ, ಅವತ್ತಿನ ನೆಲದ ಕಚ್ಚಿ ಓಡಾಡ್ತಾನೆ. ನಮಗೆ ಆಶ್ಚರ್ಯ ಅಂತೂ ಧರ್ಮರಾಜ ಪಾಪ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳಿದ್ದಕ್ಕೆ ಹೀಗಾಗಿಬಿಡ್ತಾನ ಪಾಪ. ಇನ್ನು ಬರೀ ಭೀಮಸೇನ ಅಶ್ವತ್ಥಾಮ ಹತಃ ಅಂತ ಹೇಳಿದ ಮೇಲೆ ಎಷ್ಟು ತಪ್ಪು ಮಾಡಿಬಿಟ್ಟ ಅಂತ ನಮ್ಮ ಯೋಚನೆ. ಶಾಸ್ತ್ರ ಹೇಳುತ್ತೆ ಅದಕ್ಕಲ್ಲ, ಅದಕ್ಕಾಗಲಿಲ್ಲ. ಧರ್ಮರಾಜ ಸುಳ್ಳು ಹೇಳಿದ್ದಕ್ಕೆ ಆತನಿಗೆ ಈ ರೀತಿ ಆಗಲಿಲ್ಲ. ಯಾತಕ್ಕಾಯಿತು ಅಂದ್ರೆ ಕೃಷ್ಣನ ಮಾತನ್ನ ಶಂಕಿಸಿಬಿಟ್ಟನಲ್ಲ, ಕೃಷ್ಣ ಹೇಳಿದ್ದನ್ನು ಕೂಡ ಯೋಚನೆ ಮಾಡಿದನಲ್ಲ, ಅದಕ್ಕೆ ಆತನ ಧರ್ಮ ಕಡಿಮೆಯಾಗಿ ಭೂಮಿ ಕೂತು ಬಿಡುತ್ತಂತೆ. ಧರ್ಮ ಕಡಿಮೆಯಾಗಿ ಭೂಮಿ ಕೂತು ತುಂಬಾ ಜನಕ್ಕೆ ಇನ್ನೂ ತೀರ್ಮಾನ ಆಗೋದಿಲ್ಲ. ತೀರ್ಮಾನ ಯಾವಾಗತ್ತೆ ಗೊತ್ತಾ, ಅದು ಸ್ವರ್ಗಾರೋಹಣ ಕೊಡೋದು ತೀರ್ಮಾನವಾಗುತ್ತೆ. ಧರ್ಮರಾಜ ದೇಹ ಬಿಟ್ಟು ಸ್ವರ್ಗಕ್ಕೆ ಹೋಗ್ತಾನೆ, ಸ್ವರ್ಗವನ್ನು ತಲುಪ್ತಾ ಇದ್ದಾನೆ. ಆ ಸಮಯಕ್ಕೆ ಆತನಿಗೆ ವಿಚಿತ್ರವಾದ ದೃಶ್ಯ ನೋಡೋ ಯೋಗ ಬರುತ್ತೆ. ಒಂದು ಕಡೆ ಭಯಾನಕವಾದ ದೃಶ್ಯ, ಗಾಢಾಂಧಕಾರ, ದುರ್ಗಂಧ, ಕೆಟ್ಟ ಕೆಟ್ಟ ಕೂಗುಗಳು, ಮನಸ್ಸಿಗೆ ಅತ್ಯಂತ ಕ್ಲೇಶಕರವಾದ ವಾತಾವರಣ. ಭಾರಿ ಭಾರಿ ಹಿಂಸೆ ಪಡ್ತಾನೆ, ಇನ್ನಲ್ಲಿರಬಾರದು ವಾಪಸ್ ಹೋಗ್ಲಿಕ್ಕೆ ಹೋಗ್ತಾನೆ. ಆ ಕ್ಷಣಕ್ಕೆ ಒಂದು ಮಾತು ನಡೆಯುತ್ತೆ ಅವರಿಗೆ, ಧರ್ಮರಾಜನಿಗೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಗ. ಅದು ಸುಳ್ಳು ನಿಜವಾಗ ಹಾಗಾಗಿದ್ದಿಲ್ಲ, ಸುಳ್ಳು ಸುಳ್ಳೇ ದೇವತೆಗಳು ತೋರಿಸಿಬಿಟ್ರು. ಯಾತಕ್ಕೆ ಅಂತ ಕೇಳಿದ್ರೆ ಧರ್ಮರಾಜ ಹೇಳಿ, ಧರ್ಮರಾಜ ನೀನೊಂದು ತಪ್ಪು ಮಾಡಿದ್ದಿ, ತಪ್ಪಿಗೋಸ್ಕರ ನರಕ ನಿನಗೆ ಆಗಬೇಕಾಗಿತ್ತು, ನೀವು ತುಂಬಾ ಪುಣ್ಯಾತ್ಮ, ನಿಜವಾದ ನರಕ ಆಗಬಾರದು ಅಂತ ಹೇಳಿ ಸುಳ್ಳು ನರಕ ನಿನಗೆ ತೋರಿಸಿದ್ವಿ. ವಿಐಪಿಗಳಿಗೆ ಆಸ್ ಎ ಟೋಕನ್ ಇಂಪ್ರಿಸನ್ಮೆಂಟ್ ಕೊಟ್ಟರೆ ಹಾಗ ಹಾಕಿ, ಟೋಕನ್ ಇಂಪ್ರಿಸನ್ಮೆಂಟ್ ಕೂಡಿಸಿ ಮನೆ ಕಳಿಸೋದಷ್ಟು ಆಟಾಯ್ತು. ನಿನಗೆ ಆ ರೀತಿ ಮಾಡಿದ್ದೇವೆ, ತುಂಬಾ ಒಳ್ಳೆಯವನು, ನೀನು ನರಕ ಆಗಬೇಕಾಗಿತ್ತು, ಅದಕ್ಕೆ ಹಾಗೆ ಮಾಡಿದ್ದೇವೆ. ನರಕ ಯಾಕಾಗಬೇಕಾಗಿತ್ತು ಅಂತ ಕೇಳಿದ್ರೆ ಆಗ ಹೇಳ್ತಾರೆ, ನೀನು ಕೃಷ್ಣ ಅಶ್ವತ್ಥಾಮ ಹತಃ ಅನ್ನೋ ಅಂತ ಹೇಳಿಕೊಟ್ಟಾಗಲೂ ಕೂಡ ಆ ಮಾತನ್ನು ನಂಬಲಿಲ್ಲಲ್ಲ, ಅದಕ್ಕೆ ಎಷ್ಟು ಪಾಪ ಬಂತು ಗೊತ್ತಾ, ನೀನು ನರಕ ಆಗಬೇಕಾಗಿತ್ತು. ಆದರೆ ನೀನು ಕೃಷ್ಣ ಭಕ್ತ ಅಂತ ದೇವರ ಅನುಗ್ರಹ ಮಾಡಿ ನಿಜವಾದ ನರಕ ಆಗಲಿಲ್ಲ, ನರಕದ ಒಂದು ಅನುಭವವನ್ನು ಮಾಡಿದ ಕೃಷ್ಣ ಹೊರತು ನಿಜವಾದ ನರಕ ಆಗಲಿಲ್ಲ ಅಂತ ಹೇಳಿದ್ರು. ಈ ಮಾತಿನ ಅರ್ಥ ನಾವು ಅವತ್ತಿನ ಎಫೆಕ್ಟ್ ಇವತ್ತು ಗೊತ್ತಾಗ್ತಾ ಇದೆ. ಅವತ್ತು ಕೃಷ್ಣನ ಮಾತಿನ ಬಗ್ಗೆ ಒಂದು ಚೂರು ಡೌಟ್ ಮಾಡಿದ್ದಕ್ಕೆ ನರಕ ದರ್ಶನವಾಯಿತು ಅಂತ. ತಮಾಷೆಯನ್ನು ಗೊತ್ತಾ, ಭೀಮಸೇನ ಅಶ್ವತ್ಥಾಮ ಜೋರಾಗಿ ಹೇಳ್ತಾರಲ್ಲ, ನರಕ ಆಗೋದೇ ಇಲ್ಲ ಭೀಮಸೇನಿಗೆ. ಯಾತಕ್ಕೆ, ಕೃಷ್ಣನ ಮಾತು ಸರಿಯಾಗಿ ತಿಳ್ಕೊಂಡಿರ್ತಾ ನರಕ ಆಗೋದೇ ಇಲ್ಲ. ಮಹಾಭಾರತ ಯಾರು ನೋಡೇ ಇಲ್ಲ ಮುಂದಿನ ಭಾಗ, ಅಲ್ಲಿ ನೋಡಿದ್ರೆ ಸಂಶಯ ಪರಿಹಾರ ಆಗುತ್ತೆ. ಭೀಮಸೇನಿಗೆ ನರಕದ ಸೂಚನೆ ಕೂಡ ಇಲ್ಲ, ಧರ್ಮನೇ ನರಕ ಆಯ್ತಂತೆ ಪಾಪ. ಅದಕ್ಕೆ ಮೆಕ್ಕಿ ಯಾಂತ್ರಿಕವಾದ ಸತ್ಯಕ್ಕೆ ಬೆಲೆ ಇಲ್ಲ, ತಾತ್ವಿಕವಾದ ಸುಳ್ಳಿಗೆ ಮಹತ್ವ ಇದೆ ಅಂತ ಹೇಳುತ್ತೆ. ಇದು ಭೀಮಸೇನೆಗೆ ಗೆದ್ದಿದ್ದು ಹಾಕಿ. ನಮ್ಗೆ ಇನ್ನೊಂದು ಆಶ್ಚರ್ಯ ಆಗುತ್ತೆ, ಆತನ ಕಥೆ ಕೇಳಿಬಿಟ್ಟಾಗ ಕೃಷ್ಣನ ಮಾತು ಒಂದು ಸತ್ಯ ಶಂಕಿಸಿದ್ದಕ್ಕೇನೆ ಅದು ನರಕ ಆಯ್ತಂತೆ. ನಾವು ಸಂಧಾನ ಮಾಡಬೇಕು ಡೌಟ್ ಮಾಡ್ತೇವೆ, ಪೂಜೆ ಮಾಡಬೇಕು ಡೌಟ್ ಮಾಡ್ತೇವೆ, ಎಲ್ಲ ಡೌಟ್ ಮಾಡ್ತೇವಲ್ಲ, ಎಷ್ಟು ನರಕ ಆಗಬೇಕು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಾತೆತ್ತಿದ್ರೆ ಡೌಟೇ, ಕೃಷ್ಣನ ಮಾತು ಭಗವದ್ಗೀತೆ ಡೌಟ್ ಮಾಡೋದು ಅಂದ್ರೆ ದೇವರ ಬಗ್ಗೆ ಸಂಶಯ ಬಂತು, ನಮ್ಮ ಜೀವನ ಅತ್ಯಂತ ಅಧಃಪತನದ ಹಾರಿ ಹಿಡದೇ ಹಿಡಿಯುತ್ತೆ ಅಂತ. ಪಾಪವನ್ನು ಗೆಲ್ಲುವ ಉಪಾಯ ಪಾಪ ಕೆಲಸವನ್ನು ಮಾಡದೇ ಇರೋದು ಒಂದು, ಪಾಪ ಕೆಲಸವನ್ನು ಮಾಡಿದಾಗ ಭಗವಂತ ಹೇಳಿದ್ದು ಅಂತಾದ್ರೆ ಪಾಪದ ಹೆಸರೇ ಇಲ್ಲ. ಭಗವಂತ ಹೇಳಿದ್ದು ಅಂತಾದ್ರೆ ಪಾಪದ ಹೆಸರಿಲ್ಲ. ನೋಡೋದಕ್ಕೆ ನಮಗೆ ನಂಬಬೇಕಂತ ನಿಜವಾಗಲೂ ಮಾತು ಸತ್ಯ. ಒತ್ತು ಕಾಲು ತುಳಿದ್ರೆ ಸಿಟ್ಟು ಬರುತ್ತೆ, ನಮಗೆ ಕಾಲು ತುಳಿದ ಸಿಟ್ಟು ಬರುತ್ತೆ, ಬೆನ್ನು ಹೊಡೆದ ಸಿಟ್ಟು ಬರುತ್ತೆ, ಡಾಕ್ಟರ್ ಆಪರೇಷನ್ ಮಾಡ್ತಾನೆ ಸಿಟ್ಟು ಬರುತ್ತೆ, ನಮಗೆ ಬರೋದೇ ಇಲ್ಲ. ಥ್ಯಾಂಕ್ಸ್ ಹೇಳ್ತೇವೆ, ದುಡ್ಡು ಕೊಟ್ಟು ಬೇರೆ ಬರ್ತೇವೆ. ಪಾಪ ಹಾಲ್ಟೇ ಓಪನ್ ಮಾಡಿಬಿಡ್ತಾನೆ, ಪಾಪ ನೋಡಿದವರು ಏನು ಕೊಲೆ ಮಾಡ್ತಾನೆ ತಿಳ್ಕೊಬಿಡ್ತಾ, ಆಮೇಲೆ ಥ್ಯಾಂಕ್ಸ್ ಹೇಳ್ತಾರೆ. ಯಾತಕ್ಕೆ, ಅವ್ರ ಉದ್ದೇಶ ಇರೋದೇನು, ಜಸ್ಟ್ ಸೇವ್ ದಿ ಪೇಷಂಟ್. ಅವ್ರು ಬರೀ ಕಾಕಲು ಯಾಕೆ ಸಿಟ್ಟು ಬರುತ್ತೆ, ನಮಗೆ ನಮಗೆ ಅವಮಾನ ಮಾಡ್ತಾನೆ ಸಿಟ್ಟು ಬಂದ್ಬಿಟ್ಟಿದೆ. ಇವ್ರು ಹಾಗಲ್ಲ, ಉಡಿಸ್ತಾ ಇದ್ದಾರೆ. ಅಂದ್ರೆ ಹಿಂಸೆ ಅಹಿಂಸೆ ಆಯ್ತು, ಹಿಂಸೆ ಅಂತ ಕಾಣ ಜಾಗ ಅಹಿಂಸೆ ಆಯ್ತು, ಅಹಿಂಸೆ ಅಂತ ಕಾಣ ಜಾಗ ಹಿಂಸೆ ಆಯ್ತು. ಒಬ್ಬ ಡಾಕ್ಟರ್ ಇರ್ತಾನೆ ನೋಡ್ತಾನೆ, ಅಯ್ಯಪ್ಪ ನಾನಂತ ಆಪರೇಷನ್ ಮಾಡೋದಿಲ್ಲ, ಏನ್ ರಕ್ತ ಬರುತ್ತೆ ಗೊತ್ತಾ, ಎಷ್ಟು ಹಿಂಸೆ ಆಗು ಪಾಪ ರೋಗಿ ಎಷ್ಟು ಅಳ್ತಾನೋ ಏನೋ, ನಾನೊಂದು ಹಿಂಸೆ ಮಾಡೋದಿಲ್ಲ ಮಹಾರಾಯ, ದೇವ್ರು ಮೆಚ್ಚೋದಿಲ್ಲ, ಆಪರೇಷನ್ ಮಾಡಲೇ ಇಲ್ಲ, ರೋಗಿ ಸತ್ತೋಗ್ಬಿಟ್ಟ. ಇನ್ನೊಬ್ನು ಏನ್ ಮಾಡ್ದ, ಆಯ್ತು ಆಪರೇಷನ್ ಮಾಡ್ದ, ಒಬ್ರು ಯಾರೋ ಇದ್ರು ಒಂದು ಮಗು ಇದು ನುಂಗಿಬಿಟ್ಟಿದೆ, ಇದ್ರ ಬಟನ್ ಸೇರುತ್ತಲ್ಲ ಆ ಬಟನ್ ನುಂಗಿಬಿಟ್ಟಿದೆ, ಗಂಟಲು ಸಿಕ್ಕಾಕೊಂಡ್ಬಿಟ್ಟಿದೆ. ತುಂಬಾ ಜನ ಒಂದು ಮಗು ಒದ್ದಾಡ್ತಾ ಇದೆ ಮಗು, ಪಾಪ ಒಳಗೆ ಹೋಗಲ್ಲ ಹೊರಗೆ ಬರೋ ಆಗಿಲ್ಲ, ಉಸಿರು ಹಿಡಿತಾ ಇದೆ.
ತುಂಬಾ ಜನ ಕೈಯತೆ ಹೆದರ್ತಾ ಇದ್ದಾರೆ ಎಲ್ಲರೂ ಕೂಡ. ಮಗು ಎಲ್ಲಿ ನೋವಾಗುತ್ತೋ ನೋವಾಗುತ್ತೋ ಅಂತ ಹೇಳಿಬಿಟ್ಟು ಮಗು ಒದ್ದಾಡ್ತಿದೆ, ತೆಗಿರಕ್ ಆಗ್ತಾ ಇಲ್ಲ, ಯಾರು ಒಳ ಕೈ ಹಾಕಿ ತೆಗೆಯೋ ಧೈರ್ಯ ಮಾಡ್ತಾ ಇಲ್ಲ. ಇಲ್ಲಿ ಮಗು ಏನಾರು ಆಗಿಬಿಡುತ್ತೋ ಏನು ಗತಿಯೋ? ಒಬ್ರು ಯಾರೋ ಡಾಕ್ಟರ್ ಬಂದ್ರು, ಅದೇ ಡಾಕ್ಟರ್ ಅದೇ ಡಿಫರೆನ್ಸ್ ಬಂದಿದ್ದು, ಕಷ್ಟ ಕೈ ಹಾಕಿದ್ದ ಬಾಯಿಯೊಳಗೆ ಈ ಬೆರಳು ತೂರಿಸಿ ಅದನ್ನ ಹಾಕಿ ತೆಗೆದು ಬಿಡ್ತಾರೆ, ರಕ್ತ ಚಿಮ್ಮು ಹೊರಗಡೆಗೆ, ಅದು ಇಮ್ಮಿಡಿಯೇಟ್ಲಿ ಮಗು ಅಳಸ್ತಾ ಮಾಡೋದು, ಬಟ್ ಹೋಗಿ ಉಸಿರಾಟ ಶುರುವಾಗ್ಬಿಡ್ತು ಇಮ್ಮಿಡಿಯೇಟ್ ಆಗಿ. ನೋಡೋದಕ್ಕೆ ಎಂತ ಹಿಂಸೆ ಗೊತ್ತಾ, ಅದು ಕೈ ತೂರಿಸಿಬಿಟ್ಟು ಕಷ್ಟ ಎಳೆದಾಗ ನೋಡೋರು ಕೊಂದು ಬಿಡ್ತಾರೆ ಮಗು ಅಂತ ಹೇಳಿ. ಬಟ್ ಈ ಸೇವಿಸ್ತಿ ಸರಿ, ಉಳಿದವರು ಪಾಪ ಹತ್ರತ ಕೊಡೋರು ಎಷ್ಟೋ ಅಷ್ಟೇ, ಸತ್ತರೂ ಅಳತ ಕೊಡೋರು ಅವರತೇನು ಪ್ರಯೋಜನ ಇಲ್ಲ. ನಿಜವಾದ ಹಿಂಸೆ ಅದು, ಅದು ಎಷ್ಟು ಉಪಯೋಗ ಆಗುತ್ತೆ ಅದರಿಂದ? ಇದಕ್ಕೆ ಶಾಸ್ತ್ರ ಹೇಳುತ್ತೆ, ಹಿಂಸೆಯಂತೆ ಕಾಣುತ್ತೆ ಅದು ಅಹಿಂಸೆಯಲ್ಲಿ ಪರ್ಯವಸಾನವಾಗುತ್ತೆ, ಅಹಿಂಸೆಯಂತೆ ಕಾಣುತ್ತೆ ಹಿಂಸೆಯಲ್ಲಿ ಪರ್ಯವಸಾನವಾಗುತ್ತೆ. ಇದನ್ನು ತಿಳಿಯೋದಿರಿಯಲ್ಲ, ತುಂಬಾ ಕಷ್ಟ ಅದು. ಆ ತಿಳುವಳಿಕೆ ಬರಬೇಕಾದ್ರೆ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು, ದೇವ್ರ ಮೇಲೆ ಭಾರ ಹಾಕಬೇಕು, ದೇವ್ರ ಮಾತನ್ನು ಕೇಳಬೇಕು. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತಕ್ವ ಕರೋತಿ ಯಹ ಲಿಪ್ಯತೆ ನಸ ಪಾಪೇನ ಪದ್ಮಪತ್ರ ವಿವಾಂಭಸ. ಅಲ್ರಿ, ಅಲ್ಲಿ ಪಾಪ ಮಾಡಿ ಹೇಗೆ ಪಾಪ ಲೇಪಾಗಲಿಲ್ಲ ಅಂದ್ರೆ, ನೀರಲ್ಲಿದ್ದರೆ ಯಾಕೆ ಲೇಪಾಗಲಿಲ್ಲ, ತಾವರೆಯಲ್ಲಿ ಹೇಗಿದ್ರೆ ನೀರಲ್ಲಿದ್ದರೆ ಯಾಕೆ ಲೇಪಾಗಲಿಲ್ಲ? ಅದರ ಹಿರಿಮೆ, ಇದು ಅದರ ಹಿರಿಮೆ, ಯೋಗಿಯ ಹಿರಿಮೆ ಇದು ಅಂತ ಹೇಳುತ್ತಾರೆ. ಇದು ನಮಗೆ ಗೊತ್ತಾದ್ರೆ ಸಂಶಯ ಬರೋದೇ ಇಲ್ಲ. ಇದು ಭಗವದ್ಗೀತೆಯ ಸಂದೇಶ, ಇದು ಒಂದೆರಡು ದಿವಸ ಸಾಧನೆ ಮಾಡಬೇಕಾಗೋದಿಲ್ಲ, ಅಭ್ಯಾಸ ಮಾಡಿ 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 ಈಸಬೇಕು, ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಸ ಮಾಡದ ಹಂಗೆ ಈಸಬೇಕು. ಆಸೆ ಬಂತ ಶಾಕ್ ಬಂತು ಅಂತ, ಆಸೆ ಬಿಟ್ಟ ಶಾಕಿಲ್ಲ ಅಂತ, ಇದು ಜೀವನದ ಕಲೆ. ಅದು ದೊಡ್ಡ ಯೋಗ ಅಂದ್ರೆ ಅದೇನೆ, ಭಗವಂತ ಮುಂದೆ ವಿವರಣೆ ಮಾಡ್ತಾ ಹೋಗ್ತಾರೆ. ಮುಂದಿನ ಮಾತಿನಲ್ಲಿ ಕಾಯೇನ ಮನಸಾ ಬುದ್ಧ ಕೇವಲ ಇರಿಂದ್ರಿಯ ಇರತಿ ಯೋಗಿನ ಕರ್ಮ ಪುರುವಂತಿ ಸಂಗಮ ತತ್ವ ಆತ್ಮಶುದ್ಧಯೇ. ಆ ಶ್ಲೋಕ ವಿವರಣೆಗಳು ಇದಕ್ಕೆಲ್ಲ ಕೂಡ ಅಪೂರ್ವ ವಿವರಣೆಗಳು, ಅದರ ಫಲ ಎಲ್ಲವನ್ನೂ ಹೇಳ್ತಾರೆ. ನಾಳೆ ದಿವಸ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ, ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.